శాపాదివిమోచనం స్వనామగ్రహణాదేవా నిరస్తగ్రహ విగ్రహం వృందావన గతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధాభయే నమః. గురుమఖిలగుణజ్ఞం సత్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధోదకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్మా బ్రహ్మచర్య హరిప్రీతి సువిద్యాబాలశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతిష్ట ప్రసాదతః సర్వే కామా భవంతే వా శుభో భవ సంతౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘు ప్రేమతీర్థం వందేహ్యభీష్టదం. శ్రీగురుభ్యో నమః. హరి ఓం. కళ్యాణద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. శ్రీనివాస ಎಲ್ಲರ ಜೊತೆಗೆ ಹೊರಡತಾ ಇದ್ದಾನೆ. ಊಟ ಎಲ್ಲರದ್ದಾಯಿತು. ರಾತ್ರಿ ಮಲಗುವಾಗ ದೀಪ ಹಚ್ಚಿ ಆಯಿತು. ನಂತರ ಮಾರನೇ ದಿವಸ ವಿಶೇಷವಾಗಿ ಎಲ್ಲರೂ ಹೊರಡತಾ ಇದ್ದಾರೆ. ಹೊರಡುವಾಗ ಶ್ರೀನಿವಾಸ ಗರುಡಸ್ತಂಭ ಸಮಾರೂಢನಾಗಿದ್ದಾನೆ. ಅಂದರೆ ಗರುಡನನ್ನು ಏರಿ ಬರ್ತಾ ಇದ್ದಾನೆ. ಬ್ರಹ್ಮದೇವರು ಹಂಸ ವಾಹನ ಏರಿದ್ದಾರೆ. ವಾಯುದೇವರು ಏಣ ಅಂದರೆ ವಿಶೇಷವಾಗಿರತಕ್ಕಂಥ ಜಿಂಕೆ ವಾಹನದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಅವರವರ ವಾಹನದಲ್ಲಿ ದೇವರ ಸುತ್ತು ಬರ್ತಾ ಇದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಮಗ್ರದ ಕೃತ್ವ, ಬ್ರಹ್ಮದೇವರು ಮುಂದೆ ಹೋಗ್ತಾ ಇದ್ದಾರಂತೆ. ದಕ್ಷಿಣದಲ್ಲಿ ರುದ್ರದೇವರನ್ನು ಇಟ್ಕೊಂಡಿದ್ದಾರೆ. ವಾಮೇ ವಾಯುಂ ತತಃಕೃತ್ವ, ಪಕ್ಕದಲ್ಲಿ ಎಡಭಾಗದಲ್ಲಿ ವಿಶೇಷವಾಗಿ ವಾಯುದೇವರು ಬರ್ತಾ ಇದ್ದಾರೆ. ಕುಮಾರಂ ಪೃಷ್ಠತಃ, ಕುಮಾರ ಹಿಂದೆ ಬರ್ತಾ ಇದ್ದಾರಂತೆ. ಹಾಗೆ ಭಗವಂತ ಬರ್ತಾ ಇದ್ದಾನೆ ವಿಶೇಷವಾಗಿ. ನಂತರ ರಮಾದೇವಿ ಎಲ್ಲಿ ಬಂದ್ರಪ್ಪ ಅಂದ್ರೆ ಆಕೆಯನ್ನು ಪ್ರತ್ಯೇಕ ಕರ್ಕೊಂಡು ಬಂದ್ರಂತೆ. ರಮಾಂ ಆರೋಪಯ ಮಾಸ ರಥೇ ಕಾಂಚನ ನಿರ್ಮಿತೆ, ಬಂಗಾರದ ರಥದಲ್ಲಿ ರಮಾದೇವಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನ ರಮಾ ಮಾತರಂ ಬಕುಲಾಂ ರಾಜನ್ ವಿಮಾನಂ ಸೂರ್ಯ ಸನ್ನಿಭಂ ಸಮಾರೋಪ್ಯ ಮಹಾರಾಜ ಭಗವಾನ್ ಭಕ್ತವತ್ಸಲ ಅಂದ್ರು. ಬಕುಳೆಯನ್ನ ಒಂದು ವಿಮಾನದಲ್ಲಿ ಕೂಡಿಸಿ ತಾನು ಗರುಡಾರೂಢನಾಗಿ ಹೊರಡುತ್ತಾ ಇದ್ದಾನೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ವ್ಯವಸ್ಥೆ ಮಾಡಬೇಕೋ ಆ ರೀತಿ ಮಾಡಿ ಹೊರಡುತ್ತಾ ಇದ್ದಾನೆ ಭಗವಂತ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ತಿಲ ಮಾತ್ರಂ ನದರ್ಶತೆ, ಎಲ್ಲರೂ ಹೊರಡತಾ ಇದ್ದರೆ ಮಧ್ಯೆ ಒಂದು ಎಳ್ಳು ಹಾಕ್ಲಿಕ್ಕೂ ಜಾಗ ಇಲ್ಲಂತೆ. ಅಷ್ಟು ಜನ ಹೊರಡತಾ ಇದ್ದಾರೆ. ನಡ್ಕೊಂಡು ಹೋಗೋರು, ವಿಮಾನಗಳಲ್ಲಿ ಹೋಗೋರು, ರಥದಲ್ಲಿ ಹೋಗೋರು, ಎಲ್ಲರೂ ನಾನಾ ರೀತಿಯಾಗಿರತಕ್ಕಂತಹ ಜನಗಳ ಸಮ್ಮೇಳನ ಆಗ್ತಾ ಇದೆ. ಕೆಲವರು ನರ್ತನ ಮಾಡ್ತಾ ಇದ್ದಾರೆ, ಕೆಲವರು ವಾದ್ಯಗಳನ್ನು ಬರೆಸ್ತಾ ಇದ್ದಾರೆ, ಕೆಲವರು ಭಗವಂತನನ್ನೇ ನೋಡತಾ ಬರ್ತಾ ಇದ್ದಾರೆ, ಕೆಲವರು ದೇವರ ವಿಶೇಷವಾಗಿರತಕ್ಕಂತಹ ಮಂತ್ರಗಳನ್ನು ಹೇಳಿ ದೇವರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದರೆ ಹೆಂಗಸರು ಬರ್ತಾ ಇದ್ದಾರಲ್ಲಿ, ಆ ಹೆಂಗಸರಿಗೆಲ್ಲ ಕೂಡ ಅನ್ಯೋನ್ಯ ಕಲಹ ಆಗ್ತಾ ಇದೆ ಅಂತೆ. ಅವರು ಜಗಳಾಡೋರು ಜಗಳಾಡ್ತಾ ಇದ್ದಾರೆ. ನಂತರ ಕೆಲವರು ಕೂಸನ್ನ ಕಳ್ಕೊಂಡು ವಿಶೇಷವಾಗಿ ಕರ್ಕೊಂಡು ನಂತರ ಗಂಡನ ಜೊತೆಗೆ ಹೋಗ್ತಾ ಇದ್ರೆ, ಕೆಲವರು ಅವರ ಮಧ್ಯೆ ರಥವನ್ನ ಬೇಗವಾಗಿ ಕರ್ಕೊಂಡು ಹೋದ್ರೆ ಬಿದ್ದರೆ ನಕ್ಕು ಹೋಗುವರು ಕೆಲವರು, ಕೆಲವರು ಬಿದ್ದರೆ ಎಬ್ಬಿಸಿ ಅವರ ಅಯ್ಯೋ ಅಂತ ಹೇಳುವರು ಕೆಲವರು, ಸಮುದ್ರ ಅಂದಿಸ್ಮ ಹಸಂತಿ ಕೇಚನ ನಗತಾ ಇದ್ದಾರಂತೆ ಕೆಲವರು, ಕೆಲವರೆಲ್ಲರೂ ಕೂಡ ಮಕ್ಕಳಿಗೆ ಹಸಿವೆ ಆಗಿದೆ ಅಂತ ಎಲ್ಲರೂ ಓಡತಾ ಇದ್ದಾರೆ. ಅಯ್ಯೋ ನಮ್ಮ ಮಗನಿಗೆ ಅನ್ನ ಬೇಕು ಅಂದ್ರೆ ಆ ಕೊಡೋರು ಕೆಲವರು, ತಿನ್ನಿಸುವವರು ಕೆಲವರು, ತಿನ್ನುವವರು ಕೆಲವರು, ಕೆಲವರು ಹಾಲು ಬೇಕು ಅಂತ ಇದ್ದಾರೆ, ಕೆಲವರು ಅನ್ನ, ಕೆಲವರು ಕ್ಷೀರಾನ್ನ, ಕೆಲವರು ದಧ್ಯೋಧನ, ಯಾರ್ಯಾರಿಗೆ ಬೇಕಾಗಿದ್ದು ಎಲ್ಲಾ ಕೊಡತಾ ಇದ್ದಾರಂತೆ. ಈ ರೀತಿ ನೋಡಿದ್ರೆ ಚೆನ್ನಾಗಿದೆ, ಆದರೆ ಇನ್ನೊಂದು ನೋಟ ನೋಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರ ಆಕಾರದಲ್ಲಿ ಅವನೇ, ಎಲ್ಲರಲ್ಲೂ ಅವನೇ, ಅವನೊಬ್ಬನೇ ಗರುಡಾರೂಢನಾಗಿ ಬರ್ತಾ ಇದ್ದಾನೆ, ಎಲ್ಲರಲ್ಲೂ ಅವನೇ ನಿಂತು ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಅದ್ಭುತವಾಗಿರತಕ್ಕಂತಹ ದೃಷ್ಟಿ, ಬಹಳ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಇಷ್ಟು ಬರುವಾಗ ಇಂಥ ವಾಹಿನಿಯನ್ನು ನೋಡಿದವರೇ, ಈ ದೃಷ್ಟಿಯಲ್ಲಿ ನೋಡಿದವರು, ಆ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳಿಕೊಟ್ಟವರು ನೋಡಿದರಂತೆ. ಯಾರು ಶುಕಮಹರ್ಷಿಗಳು, ನೋಡುತ್ತಾ ಇದ್ದಾರೆ ಭಗವಂತನನ್ನ. ಸ್ವಾಮಿ ತಪಸ್ಸು ಸಫಲಂ ಮನ್ಯೇ, ಅಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ನನ್ನ ತಪಸ್ ಸಫಲ ಆಯ್ತಯ್ಯ. ಯಾಕೆ ಅಂದ್ರೆ ನಿನ್ನೊಬ್ಬರ ನೋಡತಾ ಇದ್ದೆ, ಆದರೆ ಈಗ ಬ್ರಹ್ಮ ರುದ್ರಾದಿಗಳಿಂದ ಕೂಡಿಕೊಂಡು ವೇದ ಗೋಚರನಾಗಿ ಬರತಕ್ಕಂತಹ ನನ್ನ ಈ ಕಣ್ಣುಗಳಿಂದ ನೋಡತಾ ಇದ್ದೇನಯ್ಯ. ಒಳಗಣ್ಣಿಂದ ನೋಡುವುದು ಸರಿ, ಈ ಹೊರಗಣ್ಣಿಂದ ನೋಡುವುದೇ ಬಹಳ ವಿಶೇಷ, ಅದಕ್ಕೂ ಕಾಣತಾ ಇದ್ದೀಯ, ಬಹಳ ಸಂತೋಷ ಆಯ್ತಪ್ಪ. ಸರಿ, ಕೃತ್ವಾ ಕೃಪಾಂ ವೆಂಕಟ ಶೈಲನಾಥ ಭುಕ್ತ್ವಾ ಮದೀಯಂ ಫಲಕಂದ ಮೂಲಂ. ನನ್ನ ಒಂದು ವಿಜ್ಞಾಪನೆ ಕೇಳಯ್ಯ. ಯಾಕೆಂದರೆ ಚೂರು ಮನೆಗೆ ಬಂದು ನನ್ನ ಆಶ್ರಮದಲ್ಲಿ ಒಂದು ಹಣ್ಣು ಗೆಡ್ಡೆಯನ್ನು ತಿಂದು ಹೋಗಯ್ಯ. ಹಾಗೆ ಶ್ರೀನಿವಾಸ ಹೇಳ್ತಾನೆ, ನೋಡಯ್ಯ ಸಾಧು ಸಮ್ಮತವಾದ ಮಾತು ಹೇಳ್ತೇನೆ, ನೀವು ಕೃಷರು, ವಿರಾಗಿಗಳು, ದೃಢವ್ರತರು, ಬ್ರಹ್ಮಚಾರಿ, ಮನೆಯಲ್ಲಿ ಏನಿರುತ್ತೆ ಒಬ್ಬರಿಗಾಗುವಷ್ಟು ಚೂರು ಇಟ್ಟುಕೊಂಡಿರ್ತೀರಾ? ಅದು ಇಟ್ಟುಕೊಂಡಿರಲ್ಲ, ನಿಮ್ಗೆ ಏನೂ ಬೇಕಾಗಿಲ್ಲ, ಆ ಸಮಯಕ್ಕೆ ಸಿಕ್ಕರೆ ಸರಿ, ಇಲ್ಲ ಉಪವಾಸ ಮಾಡುವವರು ನೀವು. ನಾನಾ ಸಂಸಾರ ನಿರತಾಹ, ಅಷ್ಟೇ ಅಲ್ಲ ಬಹವಶ್ಚಾತ್ರ ಭೂಸುರಾಹ, ಬ್ರಾಹ್ಮಣರು ನೋಡಿದ್ರೆ ಎಷ್ಟು ಜನ ಇದ್ದಾರೆ, ಈಗಲೇ ರಾಜನ ಹತ್ರ ಹೋಗಿ ಊಟ ಮಾಡಬೇಕು ಅಂತಿದೆ ಅಷ್ಟೇ ಹೊರತು ನಿಮಗೆ ಬೇಡ ಅಂತ. ಅವಾಗೆ ಹೌದು ಸ್ವಾಮಿ, ನನ್ನ ಹತ್ರ ಏನೂ ಇಲ್ಲ, ನಿಷ್ಕಿಂಚನೋಹಂ ಗೋವಿಂದ, ನಾನು ನಿಷ್ಕಿಂಚನ. ಆದರೆ ನೀನು ನಿಷ್ಕಿಂಚನ ಜನಪ್ರಿಯ, ಆದ್ದರಿಂದ ನನಗೊಂದು ಗೊತ್ತು ನಿನ್ನ ವಿಷಯ. ಯಾಕೆ ನನ್ನ ವೈಷ್ಣವಾನಾಂ ಯಥಾಶಂಭು ಅಂತ ಗುರುಸ್ಥಾನದಲ್ಲಿ ಕೂಡಿಸಿದ್ದಾರೆ, ನಾನಂತೂ ಎಲ್ಲರಿಗೂ ಸಾರಿ ಬರ್ತಾ ಇದ್ದೇನೆ, ಈತ ಊಟ ಮಾಡಿದರೆ ಜಗತ್ತೆಲ್ಲ ಊಟ ಮಾಡಿದಂತೆ ಅಂತ ಹೇಳ್ತಾ ಇದ್ದೇನೆ, ಜನರೆಲ್ಲ ಕೇಳ್ತಾರೆ ನನ್ನ. ಅದು ಪ್ರಾಕ್ಟಿಕಲ್ ಟೆಸ್ಟ್ ಒಂದ್ಸಲ ನೋಟ್ಸ್ ಬಿಡ್ರಿ, ನಾವು ನೋಡಿ ಅದನ್ನ ಕನ್ಫರ್ಮ್ ಮಾಡಿಕೊಳ್ತೀವಿ ಅಂದ್ರೆ ಟೆಸ್ಟ್ ಆಗ್ಬೇಕಲ್ಲಯ್ಯ ಬಾ ಅಂತ ಕರೀತಾ ಇದ್ದಾರೆ. ಯದ್ಯಪಿ ಶುಕಾಚಾರ್ಯರಿಗೆ ತಾಕತ್ತಿತ್ತು, ಶ್ರೀಹರಿ ಹಿಂದೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಊಟ ಹಾಕೋ ತಾಕತ್ತಿತ್ತು. ವಿಶ್ವಾಮಿತ್ರರು ರಾಜರಾಗಿದ್ದಾಗ ಬಂದ ಚತುರಂಗ ಬಲ ಸೈನ್ಯಕ್ಕೆ ಊಟ ಹಾಕಿ ಕಳಿಸಿದವರು ವಶಿಷ್ಠರು. ಆಶ್ಚರ್ಯಪಟ್ಟರು, ಇದಯ್ಯ ಅದಕ್ಕೆ ಬ್ರಹ್ಮ ತೇಜೋ ಬಲಂ ಬಲಂ ದಿಕ್ಷತ್ರಿಯ ಬಲಂ ಅಂತ ಹಾಗೆ ಹೇಳಿಕೊಂಡು ಹೋದರು. ಆ ರೀತಿಯಲ್ಲಿ ಅವರಿಗಿತ್ತು, ಎಲ್ಲರಿಗೂ ಊಟ ಹಾಕುವ ತಾಕತ್ತು ತಪಶಕ್ತಿ ಇತ್ತು. ಆದರೆ ಆ ಊಟ ಹಾಕಿದರೆ ಎಲ್ಲರಿಗೇನು ರುಚಿ ಆ ಸಂತೋಷ ಬರುತ್ತೆ, ಅದಕ್ಕೆ ಕೋಟಿ ಪಟ್ಟು ರುಚಿ ದೇವರ ತೇಗಿನಿಂದ ಬರುತ್ತೆ, ಅದು ಎಲ್ಲರಿಗೂ ಸ್ವಲ್ಪ ರುಚಿ ನೋಡಿಸೋಣ ಅಂತ ದೇವರನ್ನ ಕರೀತಾ ಇದ್ದಾರೆ. ಸರಿ, ಅಷ್ಟೊಳಗೆ ಬಕುಲಾದೇವಿ ಕೇಳತಾ ಇದ್ದಾಳೆ, ನೋಡಯ್ಯ ನಿನ್ನ ಮದುವೆಗಾಗಿ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ, ಆದ್ದರಿಂದ ಇವರು ಪ್ರಯತ್ನ ಪಟ್ಟಿದ್ದಾರೆ, ಇವರ ಮಾತು ಕೇಳಬೇಕು ಅಂದಾಗ ಶ್ರೀನಿವಾಸ ಬರ್ತಾ ಇದ್ದಾನೆ. ಚೂರು ಅನ್ನ ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿ ಅನ್ನ ಮತ್ತು ಕಾಡು ಗುಳ್ಳ, ವಾದಿರಾಜ ಗುಳ್ಳ, ಅದನ್ನ ಕಾಡುಗುಳ್ಳ ಅಂತಾರೆ, ಆ ಕಾಡುಗುಳ್ಳ ಹುಣಸೆ ರಸ ಹಾಕಿ ಗೊಜ್ಜು ಮಾಡಿ ದೇವರ ಮುಂದಿಟ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅರ್ಥ ತತ್ವಜ್ಞ ಭಗವಂತನ ವಿಶೇಷವಾಗಿ ಪಾದ ತೊಳೆದು ನಂತರ ದೇವರ ಮುಂದೆ ಇಟ್ಟರಂತೆ. ಸ್ವಾಂತರಸ್ಥಸ್ಯ ಯಜ್ಞೋಯಂ ಪೂಜಾ ಸಾಧನಮೇವಚ ಅಂದ್ರು. ಒಳಗಿರತಕ್ಕಂಥ ಮೂರ್ತಿಗೂ ಹೊರಗಿರುವ ಮೂರ್ತಿಗೂ ನೋಡತಾ ಇದ್ದಾರೆ, ಒಳಗಿರುವ ಮೂರ್ತಿಗೆ ನಾನಾ ಭಕ್ಷ್ಯ ಭೋಜ್ಯಗಳಿಂದ ಊಟ ಹಾಕ್ತಾ ಇದ್ದಾರೆ, ಹೊರಗಿರುವ ದೇವರಿಗೆ ಗೊಜ್ಜು ಅನ್ನ ಹಾಕ್ತಾ ಇದ್ದಾರೆ. ಭಗವಂತ ನೋಡಿದರಂತೆ, ಸದ್ಭಕ್ತಿ ಪಾರವಶ್ಯೇನ ಭಗವಾನ್ ಆತ್ಮಭೂಸ್ವಯಂ. ಭಗವಂತ ಏನು ಬೇಡದಿದ್ರು ಕೂಡ ಹರ ಭಕ್ತಿ ಪಾರವಶ್ಯದಿಂದಾಗಿ ಅದನ್ನು ಭೋಜನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಬಗುಲ ಮಾಲಿಕ, ಲಕ್ಷ್ಮೀದೇವಿ ಎಲ್ಲರೂ ಕೂಡ ಊಟ ಮಾಡುತ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಬುಭುಜೇ ಮುನಿನಾ ದತ್ತಂ ತದನ್ನಂ ಅಮೃತ ಪ್ರಭಂ, ಅಮೃತದಂತೆ ಇತ್ತು ಅಂತಹ ಅನ್ನವನ್ನ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಇನ್ನ ಹಿಂದೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಋಷಿಗಳೆಲ್ಲರೂ ಕೂಡ ನಮಗೇನಿಲ್ಲವ ಅಂತ ಶಾಪ ಕೊಡಲಿಕ್ಕೆ ಹೊರಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಶ್ರೀನಿವಾಸ ಹೊರಗೆ ಬರ್ತಾ ಇದ್ದಾನೆ. ಹುತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಶಾಂ ತೃಪ್ತಿ ಹೇತವೇ, ಒಂದು ಸಲ ತೆಗೆದ ಕೂಡಲೇ ಎಲ್ಲರೂ ಕೂಡ ಆತನ ಮುಖದಿಂದ ಬಂದ ವಾಯುವಿನಿಂದ ಎಲ್ಲರೂ ತೃಪ್ತರಾದರಂತೆ. ಎಷ್ಟು ಹೊಟ್ಟೆಯಲ್ಲೆಲ್ಲ ತುಂಬಿ ಹೋಗಿದೆ, ಎಷ್ಟು ತುಂಬಿತು ಅಂದ್ರೆ ಅವತ್ತೆಲ್ಲ ಊಟ ಇಲ್ಲ ಯಾರಿಗೆ, ರಾತ್ರಿಯೆಲ್ಲ ಅಲ್ಲೇ ಕಳೆದು ಹೋಗ್ತಾ ಇದ್ದಾರೆ, ಯಾರು ಅಡಿಗೆ ಮಾಡಲಿಲ್ಲ, ಯಾರಿಗೂ ಬಡಿಸಲಿಲ್ಲ. ಎಷ್ಟು ಅಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತೃಪ್ತಿ ಹೇಗಿರಬೇಕು, ಬರೀ ತೃಪ್ತಿ ಅಲ್ಲ, ಶಕ್ತಿ ತಾಕತ್ ಎಲ್ಲ ಬಂತವರಿಗೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಶುಕಾಚಾರ್ಯರನ್ನ ಸಂತೋಷ ಕೊಡಿಸಿದರಂತೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಮ್ಮ ತಾಕತ್ತಿನಿಂದ ಆ ತಪಶಕ್ತಿಯಿಂದ ಅನ್ನ ಹಾಕಿದ್ರೆ ಮೃಷ್ಟಾನ್ನ ಭೋಜನ ಹಾಕೋದಾಗಿತ್ತು, ಅದರಿಂದ ತೃಪ್ತಿ ಇಷ್ಟು ಬರ್ತಾ ಇದ್ದಿಲ್ಲ, ಆ ಸ್ವಾಮಿಯ ತಾಕತ್ತನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮಗೆ ಅಂತ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟಮ್ಯಾಂ ತತ್ರ ವಾಸಂಚ, ಅಷ್ಟಮಿ ದಿವಸ ಅಲ್ಲೇ ವಾಸ ಮಾಡಿ ನವಮಿ ದಿವಸ ಹೊರಟು ಬರ್ತಾ ಇದ್ದಾರೆ. ವಿಶೇಷವಾಗಿ ಪ್ರಭಾತ ಸಮಯ ಸ್ವಾಮಿ ಬೆಲೆ ಹೋಗೋಣ ಅಂತ ಹೇಳಿ ಎಲ್ಲ ಬೇಗ ಬೇಗ ಕರ್ಕೊಂಡು ಬರ್ತಾ ಇದ್ದಾನೆ. ನಂತರ ಸಂಜೆಗೆ ಬರ್ತಾ ಇದ್ದಾರೆ. ಅಷ್ಟವರ್ಗವನ್ನು ಮಾಡಿ ಮಂಗಳ ಸ್ನಾನವನ್ನು ಮಾಡಿ ಪದ್ಮಾವತಿ ಸ್ನಾನ ಮಾಡಿಸಿ ನಂತರ ಗಜಮಾರೋಪ್ಯ ಐ ಇಂದ್ರದೇವರು ಅಲ್ಲೇ ಇದ್ರು ವ್ಯವಸ್ಥೆ ನೋಡಿಕೊಳ್ಳಿಕ್ಕಾಗಿ ಐರಾವತದ ಮೇಲೆ ಕೂಡಿಸಿಟ್ಕೊಂಡು ಆಕೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಎದುರುಗೊಳ್ಳಾಗ್ತಾ ಇದೆ, ಎದುರುಗೊಳ್ಳುತ್ತಾ ಇದ್ದಾರೆ ಶ್ರೀನಿವಾಸನನ್ನ. ಶ್ರೀನಿವಾಸನ ನೋಡಿದ ಕೂಡಲೇ ರಾಜ ಆ ರಥದಿಂದ ಹಿಡಿದು ಬರ್ತಾ ಇದ್ದಾನೆ, ಪದ್ಮಾವತಿಯನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಕೇಳತಾ ಇದ್ದಾನೆ ಶ್ರೀನಿವಾಸ ಎಲ್ಲಿ ಅಂದರೆ, ಸುಕುಮಾರಂ ಯುವಾನಂ ಸುಂದರಂ ಸುಂದರಾನನಂ ಶ್ರೀನಿವಾಸಂ ಜಗಜ್ಜೋನಿಂ ಸಚ್ಚಿದಾನಂದ ವಿಗ್ರಹಂ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಸುಕುಮಾರ ಒಳ್ಳೆ ಯುವಕನಂತೆ ಯಾವಾಗೂ ಇರ್ತಾನೆ, ಬಹಳ ವಯಸ್ಸಾಗಿದೆ ತನಗೆ, ತುಂಬಾ ವಯಸ್ಸಾಗಿದೆ, ಆದರೆ 16 ವರ್ಷದ ಹುಡುಗನಂತೆ ಇದ್ದಾನೆ, ಯಾವಾಗೂ ಯುವಕನಾಗೇ ಇರ್ತಾನೆ. ಇಂಥ ಜಗತ್ತಿಗೆ ಹುಟ್ಟುಕೊಟ್ಟ ಸ್ವಾಮಿಯನ್ನ ನೋಡಿಸ್ತಾ ಇದ್ದಾರೆ ವಿಷಯ ಯಾರು, ಇಂದ್ರದೇವರು. ಇಲ್ಲಿ ಆಕಾಶರಾಜ ಹೇಳ್ತಾ ಇದ್ದಾನೆ, ನಾನು ಧನ್ಯನಾದೆ ಶ್ರೀನಿವಾಸ ಅಂದ ನಾರದರ ಜೊತೆಗೆ. ಎಲ್ಲಿ ನಮ್ಮ ಮಾವ ಎಲ್ಲಿದ್ದಾನೆ, ಮಾವ ನೋಡಿಸ್ತಾ ಇದ್ದಾರೆ. ಒಳ್ಳೆ ದೊಡ್ಡ ಮೀಸೆ, ದೀರ್ಘ ಸ್ಮಶ್ರಂ ದೀರ್ಘಬಾಹುಂ, ದೊಡ್ಡ ಕೈಗಳಿವೆ ಅಜಾನುಬಾಹು, ಒಳ್ಳೆ ಶ್ವೇತ ಛತ್ರ ಇದೆ. ಅದನೇನಯ್ಯ ನಿಮ್ಮ ಮಾವ ಅಂದಾಗ ಶ್ರೀನಿವಾಸ ಅಂತಾನೆ, ಧನ್ಯಂ ನಾರದ ಮೇ ಜನ್ಮ ಯದ ಆಕಾಶರಾದ ಆಕಾಶೋದ್ಯ ಬಾಂಧವ, ನನ್ನ ಮಾವನಾದದಕ್ಕೆ ನಾನು ಧನ್ಯನಾದೆ ಅಂತ ಶ್ರೀನಿವಾಸ ಹೇಳಿದ. ನಂತರ ಹೇಳ್ತಾ ಇದ್ದಾರೆ, ಇಂಥವರ ಸಂಬಂಧ ಪಡೀಲಿಕ್ಕೆ ನಾನು ಏನು ಪುಣ್ಯ ಮಾಡಿದನೋ ಅಲ್ಲ ಅಂತ ನಾರದತೆಗೆ ಹೇಳಿದ್ರೆ, ನಾರದ ಹೌದೌದಪ್ಪ ಬಹಳ ಪುಣ್ಯ ಮಾಡಿದೀಯ ಅಂತ ಇದ್ದಾರೆ. ಸರಿ, ದ್ವಾರದ ತೋರಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿರುವ ದುರ್ಗಾದೇವಿಯನ್ನ ಇಬ್ಬರು ಸೇರಿ ಕೇಳಿಕೊಳ್ತಾ ಇದ್ದಾರೆ, ಇವನನ್ನೇ ಗಂಡನನ್ನಾಗಿ ಮಾಡು, ಇವಳನ್ನೇ ಹೆಂಡತಿಯಾಗಿ ಮಾಡು ಅಂತ ಪರಸ್ಪರ ಕೇಳಿಕೊಂಡ್ರಂತೆ, ಎಲ್ಲರೂ ಕೇಳಿದಂತೆ. ನಂತರ ಧರಣಿ ದೇವಿ ಗಂಧ ತೈಲದಿಂದ ಆ ಅಡಿಯನನ್ನ ಪೂಜೆ ಮಾಡಿ ಇಬ್ಬರನ್ನು ಕೂಡ ವಿಶೇಷವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ 4 ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದ್ರಂತೆ ಶ್ರೀನಿವಾಸನನ್ನ. ರಾಜನಿಗೆ 1 ಬೀದಿಯಲ್ಲಿ ಸರ ಕರ್ಕೊಂಡು ಬಂದ್ರೆ ಸಾಕಾಗಿಲ್ಲ, ಎಲ್ಲಾರು ನೋಡಬೇಕು ನನ್ನ ಅಳಿಯನನ್ನ, ಆದ್ಮೇಲೆ ಮಗಳನ್ನ ಜೊತೆಯಾಗಿ ಅಂತ. ಆ ರೀತಿಯಾಗಿ ಎಲ್ಲಾ ಬೀದಿಗಳಿಂದ, 4 ಬೀದಿಗಳಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮಾದಿ ದೇವತೆಗಳು ವೇದವಾದ್ಯ ಪುರಸ್ಪರವಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ ಆಶೀರ್ವಾದವನ್ನ ಶ್ರೀನಿವಾಸನಿಗೆ ಹಾಕ್ತಾ, ವಿಶೇಷವಾಗಿ ಮುತ್ತನ್ನು ಚೆನ್ನಾಗಿ ಭಗವಂತನ ಮೇಲೆ ಹಾಕ್ತಾ ಇದ್ದಾರೆ. ದೇವರನ್ನ ಮಂದಿರ ಪ್ರವೇಶ ಮಾಡಿಸ್ತಾ ಇದ್ದಾರೆ. ವಿಧಿತ್ರಯಂ ಪರಿಕ್ರಮ್ಯ, 3 ವೀಧಿಗಳನ್ನು ದಾಟಿ 4ನೇ ವೀಧಿಯಲ್ಲಿ ಆ ಶ್ರೀನಿವಾಸನ ಗೃಹ ಇದ್ದರೆ, ಗೃಹಕ್ಕೆ ಕರ್ಕೊಂಡು ಬರುತ್ತಾ ಇದ್ದಾರೆ. ರಾತ್ರಿ 5 ಗಳಿಗೆ ಕಾಲ ಆಯಿತು. ಆಕಾಶರಾಜ ಮನೆಗೆ ಹೊರಟು ಹೋಗ್ತಾ ಇದ್ದಾನೆ. ಅವಾಗ ಶ್ರೀನಿವಾಸ ಹಸಿವೆಯಿಂದ ಹೇಳ್ತಾ ಇದ್ದಾನಂತೆ, ಯಾರಿಗೆ, ತೋಂಡಮಾನನಿಗೆ. ನೋಡಯ್ಯ, ವೈವಾಹಿಕ ಜನ ಸರ್ವೇ ಉಪವಾಸ ಪರಾಯಣ, ಎಲ್ಲರೂ ಉಪವಾಸ ಪರಾಯಣರಯ್ಯ, ಯಾಕಂದ್ರೆ ನಾನು ಒಂದು ತೊಟ್ಟು ನೀರು ಹಾಕಲಿಲ್ಲ, ನಾನು ತಿನ್ನದಿದ್ರೆ ಯಾರು ತಿಂಬಲ್ಲ, ಅನರ್ಪಿತವಾದ್ದು ಯಾರು ಸ್ವೀಕಾರ ಮಾಡಲ್ಲ, ಇವರೆಲ್ಲರೂ ಕೂಡ ಬೆಳಿಗ್ಗೆ ಫಲಹಾರ ಮಾಡಿ ಹೊರಡೋರು ಯಾರೂ ಇಲ್ಲ, ಎಲ್ಲರೂ ಕೂಡ ಉಪವಾಸ ಮಾಡುವರೆ. ಮದುವೆ ಅಂದ ಕೂಡಲೇ ಊಟದ ಮೆನುಕ್ಕಿಂತ ಫಲಹಾರದ ಮೆನುನೇ ಜಾಸ್ತಿ ಇರುತ್ತೆ. ಅಲ್ಲಿ ಮದುವೆ ಆಗ್ತಾ ಇದೆಯಾ ಅಲ್ಲ ಹಿಡಿಸ್ಕೊಳ್ಳಲ್ಲ, ಮೊದಲು ಫಲಹಾರ ಹೋಗಿ ಫಲಹಾರ ಮುಗಿಸ್ಕೊಂಡು ಬಂದು ನಂತರ ಕೊಡ್ತಾ ಇರ್ತಾರೆ. ಇನ್ನು ಊಟ ಏನು ಬೇಕಾಗಿರುತ್ತೆ, ಊಟ ತರ ಫಲಹಾರ ಮಾಡಿರ್ತಾರೆ ಎಲ್ಲರೂ ಕೂಡ. ಆ ರೀತಿಯಲ್ಲಿ ಇಲ್ಲಿ ಯಾರೂ ಇಲ್ಲ, ಎಲ್ಲರೂ ಉಪವಾಸರಾಗಿದ್ದಾರೆ. ಸರಿ, ನಾನು ಕೂಡ ತುಂಬಾ ಹಸಿವೆಯಿಂದ ಇದ್ದೇನಯ್ಯ, ಆದ ಕಾರಣ ಎಲ್ಲರಿಗೂ ಅಡಿಗೆ ಆಗ್ಬೇಕು, ಬೇಗ ಆಗಲಿ. ಅಷ್ಟೇ ಅಲ್ಲ, ಪಾಕಸ್ತತ್ರ ವಿಶೇಷಣ ಕರ್ತವ್ಯೋ ಜಾತವೇದಸ, ಯಾರಂದ್ರೆ ಅವರು ಅಡಿಗೋ ನಡಿಬೇಡಿ, ಯಾರು ಊಟ ಮಾಡಲ್ಲ, ಯಾರು ಅಗ್ನಿದೇವರೇ ಮಾಡಬೇಕು ಅಂತ ಹೇಳಿ ಕೊನೆಗೆ ಎಲ್ಲರಿಗೆ ಬಡಿಸಿದ ಮೇಲೆ, ನನ್ನ ಮರಿ ಬೇಡಪ್ಪ, ನಾನೊಬ್ಬನು ಕೂತಿದ್ದೆ ನಿನ್ನ ಒಳಗೆ, ಮಮಾಪಿ ಪ್ರೇಷಿತ ಅಂಶ ಪಕ್ವಾನ್ನಂ ರಾಜಸತ್ತಮ. ತುಂಬಾ ಮದುವೆಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಉಪಚಾರ ಮಾಡ್ತಾ ಇರ್ತಾರೆ, ಪಾಪ ಇಬ್ಬರು ಪ್ರಾಣಿಗಳು ಯಾರು ಆ ಮದುವೆ ಆದಂತಹ ಹುಡುಗ ಹುಡುಗಿ ಅವ್ರನ್ನ ಹಿಡ್ಕೊಳ್ಳಲ್ಲ, ಒಂದು ತೊಟ್ಟು ನೀರು ಮರಕ್ಕಿಂತ ಆ ಹೊಗೆ ಕುಡಿತಾ ಕೂತಿರ್ತಾರೆ ಅವರು. ಅದಕ್ಕೆ ನನಗೂ ಕಳಿಸಿಕೊಡಯ್ಯ ಅಂದಾಗ ತೋಂಡಮ್ಮ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನಂತೆ, ಸ್ವಾಮಿ ಈ ಶರೀರ ರಾಜ್ಯ ಎಲ್ಲವೂ ನಿಂದೇ ಅಯ್ಯ, ಮಾಮೂಲು ಜನರಂತೆ ಅನ್ನದ ಕುರಿತು ಬೇಕು ಅಂತ ಹಸುವೆ ಅಂತ ನನ್ನ ಮೋಹ ಕೊಡ್ತೀಯ ಸ್ವಾಮಿ, ಅಂತ ಕೆಲಸ ಮಾಡಬೇಡ, ಕಳಿಸಿಕೊಡ್ತೇನೆ ಅಂತ ಅಗ್ನಿದೇವರು ಅಡಿಗೆ ಮಾಡಿದ್ದು. ಕ್ಷಣದಲ್ಲಿ ಎಲ್ಲವೂ ಪಾಕ ಆಯಿತು. ವಿಶೇಷವಾಗಿ ಎಲ್ಲರಿಗೂ ಭೋಜನ ಮಾಡಿಸಿ ದಕ್ಷಿಣೆಯನ್ನೆಲ್ಲ ಕೊಟ್ಟ, ಆ ವಿಶೇಷವಾಗಿರತಕ್ಕಂತಹ ವಸ್ತ್ರಗಳನ್ನ ಎಲ್ಲವನ್ನು ಕೊಟ್ಟು ನಂತರ ಮಾರನೇ ದಿವಸ ಭಗವಂತ ವಿಶೇಷವಾಗಿ ಹೇಳುತ್ತಾ ಇದ್ದಾನೆ ವಶಿಷ್ಠರನ್ನು ಕುರಿತು. ಇವತ್ತು 5 ಜನ ನಾವು ಊಟ ಮಾಡಲ್ಲ, ಯಾರ್ಯಾರು ಅಂದರೆ ನಾನು, ಲಕ್ಷ್ಮೀದೇವಿ, ಬಕುಲಾದೇವಿ, ನಂತರ ಪುರೋಹಿತೇನಾಪಿ ಮಯಾ ನಭೋಜನಂ ಕಾರ್ಯ, ನಾನು ಊಟ ಮಾಡಲ್ಲ. ಲಕ್ಷ್ಮಿ ಆದ ಮೇಲೆ ಬ್ರಹ್ಮದೇವರು, ಪುರೋಹಿತ ಆದ ಮೇಲೆ ತಾಯಿ ಬಕುಲಾದೇವಿ, ಐದು ಜನ ಆಗಬಾರದು. ರಾಜನಲ್ಲಿ ರಾಜ, ರಾಜನ ಹೆಂಡತಿ, ಕನ್ಯಾ, ಪುರೋಹಿತ, ಆತನ ತಮ್ಮ, ಯಾರು ಊಟ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಶ್ರೀನಿವಾಸ ಕುಬೇರನಿಗೆ ಹೇಳ್ತಾ ಇದ್ದಾರೆ, ಹೋಗಿ ಬ್ರಾಹ್ಮಣರಿಗೆಲ್ಲ ಮೊದಲೇ ಊಟ ಆಗಬೇಕು, ಯಾಕೆಂದ್ರೆ ವಿವಾಹ ಆಗೋದು ರಾತ್ರಿಯಲ್ಲಿ. ರಾತ್ರಿ ಮುಹೂರ್ತ ನೋಡಿ, ನಮ್ಮಲ್ಲಿ ರಾತ್ರಿ ಮುಹೂರ್ತ ಚಾಲ್ತಿಯಲ್ಲಿಲ್ಲ. ಶ್ರೀನಿವಾಸನೇ ಮಾಡಿಕೊಂಡಿದ್ದಾನೆ ರಾತ್ರಿ ಮುಹೂರ್ತದಲ್ಲಿ, ಮಾಡಿಕೋಬಹುದು, ಎಲ್ಲಿ ಇಲ್ಲ ಆಂಧ್ರದಲ್ಲಿ. ಆಂಧ್ರ ಅಂದ್ರೆ ರಾಯಲ್ಸೀಮಾ ಇಲ್ಲ, ಈ ಕೋಸ್ಟ್ ಆ ಕಡೆ ಎಲ್ಲ ಎಲ್ಲ ರಾತ್ರಿ ಮುಹೂರ್ತವೇ, ತುಂಬಾ ರಾತ್ರಿ ಮುಹೂರ್ತ. ಶ್ರೀನಿವಾಸನು ರಾತ್ರಿ ಹೇಳ್ತಾ ಇದ್ದಾನೆ, ಯಾಕೆಂತ ಹೇಳಿದ್ರೆ ಆ ಮುಹೂರ್ತ ಕಾಲ ಯಾವಾಗ ಅಂದ್ರೆ ರಾತ್ರಿಯಲ್ಲಿ 13 ಗಳಿಗೆ ಮೇಲೆ ಮುಹೂರ್ತ ಕಾಲ ಬರುತ್ತೆ, ಆ ರಾತ್ರಿ ಕಾಲ ಊಟ ಅಂದ್ರೆ ಯಾರು ಮಾಡುವುದಿಲ್ಲ, ಬೆಳಿಗ್ಗೆ ಆಗಬೇಕು ಅಂತ ಹೇಳಿ ನಂತರ ಮುಂದೆ ಹೇಳ್ತಾ ಇದ್ದಾರೆ. ಕಲ್ಯಾಣ ದಿವಸದಲ್ಲಿ ಭೃಗುವಾರ ದಶಮಿ ಅವತ್ತು ಕರ್ಕೊಂಡು ಬರ್ತಾ ಇದ್ದಾರೆ. ಶ್ರೀನಿವಾಸನ ಹತ್ರಿಗೆ ಐರಾವತವನ್ನ ರತ್ನ ಕಂಬಲ ಹಾಕಿ ಕರ್ಕೊಂಡು ಬರ್ತಾ ಇದ್ದಾರೆ. ಶ್ರೀನಿವಾಸ ಇಲ್ಲಿ ಬಿಡದಿ ಗೃಹದಲ್ಲಿ ತಾನು ಕೂತಿದ್ದಾನೆ, ಸುತ್ತ ಋಷಿಗಳು ಕೂತಿದ್ದಾರೆ, ದೇವತೆಗಳೆಲ್ಲ ಕೂತಿದ್ದಾರೆ, ಎಂಥ ದೊಡ್ಡದು ಕಟ್ಟಿದ್ದಾರೆ ಮಹಲ್ ಇದ್ದಂಗಿದೆ. ನಂತರ ಶ್ರೀನಿವಾಸನ ಕರ್ಕೊಂಡು ಬರಲಿಕ್ಕೆ ಬರ್ತಾ ಇದ್ದಾರೆ, ಎಲ್ಲ ಋಷಿಗಳು ಕೂತಿದ್ದಾರೆ. ನಂತರ ಶ್ರೀನಿವಾಸ ರಾಜ ಬರುವುದನ್ನು ನೋಡಿದನಂತೆ ತಾನೇ ಎದ್ದು ಬರ್ತಾ ಇದ್ದಾನೆ. ಅಂದ್ರೆ ಅಳಿಯನಾದವ ಮಾಮನನ್ನು ನೋಡಿ ಕೊಡಬೇಕಾದ ಗೌರವ ಶ್ರೀನಿವಾಸ ಕೊಡತಾ ಇದ್ದಾನೆ. ನಾನು ದೇವ, ನೀವು ನಿಮ್ಮ ಪಾಡಿಗೆ ನೀವಿರಿ ಅಂತ ಕಾಲು ಚಾಚಿಕೊಂಡು ಕೂತಿಲ್ಲ, ಎಲ್ಲಿ ಹೇಗಿರಬೇಕು ಹಾಗೆ ಮಾಡಿ ತೋರತಾ ಇದ್ದಾನೆ. ಹಾಗೆ ಮಾಡಿದ್ರೆ ಅಯ್ಯೋ ಶ್ರೀನಿವಾಸನೇ ಮಾಡಿದ್ರು ಸಂಪ್ರದಾಯ ಅಂತ ಹಾಗೆ ಮಾಡ್ತಾರೆ ಹೇಳಿ ಅಂದ್ರೆ ಎಲ್ಲ ಕೂಡ ಹಾಗೆ ಬೇಡ ಅಂತ ಹೇಳಿ ಶ್ರೀನಿವಾಸ ತಾನೇ ಬರ್ತಾ ಇದ್ದಾನೆ. ನಂತರ ಹೇಳ್ತಾನೆ, ನೀವ್ಯಾಕೆ ಬರ್ತೀರಾ ನನ್ನ ಕರೀಲಿಕ್ಕೆ, ವಿಶ್ವಕ್ಸೇನಾಗಿದ್ದಾನಲ್ಲ, ಹೇಳಿ ಕಳಿಸಿದ್ರೆ ನಾನೇ ಬರ್ತೇನೆ ಅಂತ ಮಾತು. ಆದರೆ ಇನ್ನೊಂದು ಹೇಳ್ತಾರೆ, ಕರೀಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ವಿಶ್ವಕ್ಸೇನೇ ಬರಬೇಕು ಅಂತ. ಅದಕ್ಕೆ ಸಂಪ್ರದಾಯ ಏನು ಅಂದ್ರೆ, ದೇವರ ಪೂಜಾ ಆದ ಕೂಡಲೇ ಮಿಕ್ಕ ಎಲ್ಲರಿಗೂ ನೈವೇದ್ಯ ಮಾಡಲಿಕ್ಕೆ ಮೊದಲು ಒಂದು ವಿಶ್ವಕ್ಸೇನಿಗೆ ನೈವೇದ್ಯ ಕೊಟ್ಟು ನಂತರ ಮಾಡಿಬಿಡ್ತಾರೆ, ಅದು ಆತುರ ನೈವೇದ್ಯ ಅಂತ ಕೊಡ್ತಾರೆ. ಅದು ಸಂಪ್ರದಾಯ ಇದೆ, ನಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ, ಉಡುಪಿ ಕಡೆ ಇದೆ. ನಂತರ ವಶಿಷ್ಠರು ಹೇಳ್ತಾ ಇದ್ದಾರೆ, ಅರುಂಧತಿಂ ಪುರಸ್ಕೃತ್ಯ ಕುರು ಪೂಜಾಂ ರಮಾಪತೇಹೇ. ರಾಜನಿಗೆ ಹೇಳಿದ್ರು, ಅರುಂಧತಿ ದೇವಿಯನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ದೇವರ ಪೂಜಾ ಮಾಡಬೇಕು ಅಂತ ಹೇಳಿದಾಗ ಆಕೆ ದೇವರನ್ನು ನೋಡತಾ ಇದ್ದಾಳೆ. ಧರಣಿ ದೇವಿ ದೇವರ ಮುಖ ನೋಡತಾ ಇದ್ದಾಳೆ, ಸಂತೋಷದಿಂದ ಆತನ ಎಣ್ಣೆ ಹಚ್ಚಿ ಪೂಜೆ ಮಾಡತಾ ಇದ್ದಾಳೆ. ಅವಾಗೆ ಎಲ್ಲರೂ ಅಂದುಕೊಂಡಂತೆ, ಏನು ಪುಣ್ಯ ಮಾಡಿಕೊಂಡಿದ್ಲೋ ಈಕೆ, ದೇವರನ್ನು ಮುಟ್ಟಿ ಪೂಜಾ ಮಾಡಬೇಕು ಅಂದ್ರೆ ರಮಾದೇವಿಗೆ ಮಾತ್ರ ಸಾಧ್ಯ, ಅಂಥದ್ದು ಈ ಪುಣ್ಯ ಮಾಡಿಕೊಂಡಿದ್ದಾಳೆ ಅಂತ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ತೈಲ ಕರ್ಪೂರ ಗಂಧೇನ ಚಂದನೇನ ಸುಗಂಧಿನ ಅರ್ಚಯಾಮಾಸ ಕಲ್ಯಾಣಿ ಶ್ರೀನಿವಾಸಂ ಸುರೇಶ್ವರ. ಒಳ್ಳೆ ಸುಗಂಧಭರಿತವಾದ ಎಣ್ಣೆಯಿಂದ ಗಂಧದಿಂದ ದೇವರ ಪೂಜಾ ಮಾಡುತ್ತಾರೆ. ಈಗಲೂ ಕೂಡ ಉಡುಪಿಯಲ್ಲಿ ರಾತ್ರಿ ಕೃಷ್ಣನನ್ನ ತೊಟ್ಟಲಲ್ಲಿ ಮಲಗಿಸುವ ಕಾಲಕ್ಕೆ ಪೂಜಾ ಮುಗಿದ ಮೇಲೆ ಬಟ್ಟಲಲ್ಲಿ ಒಳ್ಳೆ ಸುಗಂಧ ಭರಿತವಾಗಿರ್ತಕ್ಕಂತ ಎಣ್ಣೆ, ಎಣ್ಣೆಯನ್ನ ದೇವರ ಎದೆಗೆ ಹಚ್ಚಿ ಇದ್ ಮಾಡ್ತಾರೆ. ಕೊನೆಗೆ ಆ ಪುಷ್ಪಗಳನ್ನು ಹೊರಕೊಡ್ತಾರೆ. ಎಷ್ಟು ಘಮವಾಸನೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಶ್ರೀನಿವಾಸನ ಹಚ್ಚಿದ ಹೇಗಿರ್ಬೇಕು ಅದೇ ಹೇಳ್ತಾ ಇದ್ದಾರೆ. ಸರಿ, ಆನೆಯ ಮೇಲೆ ಶ್ರೀನಿವಾಸನ ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲಾ ಸೇರಿಕೊಂಡು ಬರ್ತಾ ಇದ್ದಾರೆ. ನಂತರ ಮಂಟಪದಲ್ಲಿ ಕೂಡಿಸ್ತಾ ಇದ್ದಾರೆ. ಮಂಟಪದಲ್ಲಿ ಶ್ರೀನಿವಾಸ, ಸುತ್ತು ಋಷಿಮುನಿಗಳು, ಆ ಸುತ್ತು ದೇವತೆಗಳು ಕೂತಿದ್ದಾರೆ ಆಸನದಲ್ಲಿ. ಬಹಳ ಚೆನ್ನಾಗಿತ್ತು ನೋಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಶ್ರೀನಿವಾಸನ ಕೂಡಿಸಿ ತಾನು ಬರ್ತಾ ಇದ್ದಾರೆ. ಅಲಂಕಾರೈಹಿ ಅಲಂಕೃತ್ಯ ಸ್ವಾತ್ಮಾನಂ ರಾಜವಲ್ಲಭ. ರಾಜ ರಾಣಿ ಇಬ್ಬರು ಕೂಡ ಸ್ವಾಮಿ ಪುಷ್ಕರಣಿ ಜಲದಲ್ಲಿ ಸ್ನಾನ ಮಾಡಿಕೊಂಡು ಒಳ್ಳೆ ಬಂಗಾರದ ಕೊಡದಲ್ಲಿ ನೀರು ತರ್ತಾ ಇದ್ದಾರೆ. ದೇವರಿಗೆ ವಿಶೇಷವಾಗಿ ಕನ್ಯಾದಾನಾಂಗ ಪೂರ್ವಕಂ ಹರೇ ಪಾದಾವನೇಜನಂ ಸಂಕಲ್ಪ ವಿಧಿವದ್ರಾಜ. ಭಗವಂತನ ಪಾದವನ್ನ ತೊಳಿತಾ ಇದ್ದಾನೆ, ಸಂಕಲ್ಪ ಮಾಡಿ. ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರ ಸಮುಚ್ಚರನ್. ಸಾಕ್ಷಾತ್ತು ಆ ಸ್ವಾಮಿಯೇ ಕೂತಿದ್ದಾನೆ, ಆತನಿಗೆ ಪಾದವನ್ನ ತೊಳೆದು ಆ ಸ್ವಾಮಿ ತೀರ್ಥ ಜಲವೇ ಶುಭ ಅಂತಹದ್ದು ದೇವರ ಪಾದೋದಕ ಬೀಳ್ತಾ ಇದೆ. ವಿಶೇಷವಾಗಿ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ನಂತರ ರಾಜ ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಜೀವನ ಬದುಕು ಸಾರ್ಥಕ ಆಯಿತು, ಬದುಕಿದ್ದಕ್ಕೆ ನನಗೆ ಇವತ್ತು ಫಲ ಬಂತು, ನನ್ನ ಪಿತೃಗಳೆಲ್ಲ ವಿಶೇಷವಾಗಿ ವಾಸುದೇವನ ಪಾದೋದಕದಿಂದ ಉದ್ಧಾರ ಆದರು ಅಂತ ಹೇಳ್ತಾ ಇದ್ದಾನೆ. ನಂತರ ಪದ್ಮಾವತಿಯನ್ನ ವಿಚಿತ್ರೈಹಿ ತಾಮ ಅಲಂಕಾರೈಹಿ ಮಹೀಪತೆ, ವಿಚಿತ್ರವಾದ ಅಲಂಕಾರಗಳಿಂದ ಅಲಂಕಾರ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ಮಂಗಲಾಷ್ಟಕವನ್ನ ಹೇಳ್ತಾ ಇದ್ದಾರೆ. ಕನ್ಯಾ ಪ್ರದಾನ ಸಮಯದಲ್ಲಿ ವರದಕ್ಷಿಣೆ ಕೊಟ್ಟಂತೆ. ಎಷ್ಟಪ್ಪ ಅಂದ್ರೆ ಕೋಟಿ ಸಂಖ್ಯಾನ್ ನಿಷ್ಠ ಪುಂಜಾನ್. ಕೋಟಿ ಸಂಖ್ಯಾ ಅಂದ್ರೆ ರಾಮಟೆಂಕಿ ವರಹಗಳನ್ನ ದೇವರಿಗೆ ಕೊಟ್ಟರಂತೆ. ನಂತರ ಶ್ರೀನಿವಾಸ ನೋಡಿ ಹೇಳುತ್ತಾನೆ, ಯಾಕಪ್ಪ ನೀವು ಕೊಡ್ತಾ ದಾತವ್ಯಂ ಕಿಂತಯ ರಾಜನ್ ಪುತ್ರ ಶತಭೂಪತೆ, ನಿಮ್ಮ ಮಗ ನಾನು, ನನಗೆ ಕೊಡಬೇಕು ನೀವು. ಆದರೆ ನೀವು ವಿವಾಹ ಕರ್ಮ ಮಾಡುವುದರಲ್ಲಿ ಬಹಳ ನಿಪುಣರಪ್ಪ, ಬಹಳ ಚೆನ್ನಾಗಿ ದಾನ ಪರಾಯಣರು ನೀವು. ಮುಂದೇನು ಸದ ಸ್ವಭೂಷಣಾನ್ಯಂಗ, ಸರಿ ಸರಿ ಹೇಗೋ ಕೊಡ್ತಾ ಇದ್ರಲ್ಲ, ಒಳ್ಳೆ ಆಭರಣಗಳಿದ್ರೆ ಕೊಡಿ ಅಂದ್ರೆ ಕಥಾನೆ. ಅಂದ್ರೆ ಮಾವನ ಹತ್ರ ಅಳಿಯನಿಗೆ ಚೂರು ಅಂದ್ರೆ ಯಾವುದು ಯಾವುದು ಲಜ್ಜಾ ಇರಬಾರದು, ಯಾಕೆ ಮಗ ಅಂತ ಹೇಳಿಕೊಂಡ್ಬಿಟ್ರ ತನ್ನಿಲ್ಲ ಅಂತ ಅಲ್ವಾ. ಅದಕ್ಕೆ ಮಗ ಅಪ್ಪನ ಹತ್ರ ಕೇಳಲಿಕ್ಕೆ ಯಾವ ಸಂಕೋಚ ಇಲ್ಲ, ಅದಕ್ಕೆ ಕೇಳಿಬಿಡ್ತಾ ಇದ್ದ. ಭೂಷಣ ಅನ್ನ ದದಸ್ವ, ನನಗೆ ಭೂಷಣಗಳು ಕೊಡಯ್ಯ, ಬಹುರತ್ನ ಅನ್ನಿದ್ದಾನೆಚ್ಚ. ಆದ್ರೆ ನಗತಾ ಹೇಳ್ತಾ ಸ್ವಾಮಿ ಎಲ್ಲ ನಿನ್ನದೇನಯ್ಯ. ಅಲ್ಲಿ ತಗೊಳ್ಳುವವ ಅಂಥವನೇ, ಎಲ್ಲ ನನ್ನದೇ ಅಂತ ಆತನ ಚಿತ್ತದಲ್ಲಿ. ಕೊಡೋರಿಗೂ ಹಾಗೆ ಇದೆ, ನಿನ್ನದೇ ಸ್ವಾಮಿ ನನ್ನ ಕೊಡತಾ ಇದ್ದೇವೆ. ಇದು ಪ್ರಧಾನ ಶ್ರೀನಿವಾಸ ಕಲ್ಯಾಣದಲ್ಲಿ. ಕಿರೀಟಂ ಶತಭಾರಂ ಚ ಹೇಳ್ತಾ ಇದ್ದ, 100 ಭಾರ ಅಂತ ಹೇಳ್ತಾ ಇದ್ದಾರೆ. ಭಾರ ಅಂದ್ರೆ ಹೇಳ್ತಾ ಇದ್ದಾರೆ ಅದು 1000 ತೊಲ, 1000 ತೊಲೆ ಬರತಕ್ಕಂಥದ್ದು ಆ ಕಿರೀಟ. ಆ ಕಿರೀಟ ತುಂಬಾ ಭಾರ ಇದೆ ಅಂತದ್ದು ಕೊಡತಾ ಇದ್ದಾರೆ. ಕಂಠಿಕಾಮ ಪಿತಾವತೀಂ, ಕಂಠದಲ್ಲಿ ಹಾಕುವುದು ಅಂತಹದ್ದು ಅಷ್ಟೇ ಭಾರದ್ದು. ನಂತರ ಕೇಯೂರ ನೂಪರಗಳು ಅದರ ಅರ್ಧ ಭಾರ, ಪಾದುಕ ಕೂಡ ಹಾಗೆ ಇದೆ. ಪತಾಕ ನಾನಾ ಕೊಡ್ತಾ ಇದ್ದಾರೆ, ಏನು ತುಂಬಾ ಹೇಳ್ತಾರೆ ಪದಕಗಳು. ನಂತರ ಮೌಕ್ತಿಕಾನ್ ಮೌಲಿ ಮಾಲಿಕಾನ್ ಮೌಕ್ತಿಕಿಂ ಚಾಪಿ, ಮುತ್ತಿನ ಮಾಲಿಕೆಗಳು ಕೊಡ್ತಾ ಇದ್ದಾರೆ. ಇನ್ನ ಕರ್ಣದ ಭೂಷಣಗಳು ಕುಂಡದಗಳು ಕೊಡ್ತಾ ಇದ್ದಾರೆ ಮುತ್ತಿನದ್ದು. ಮುತ್ತು ಹೇಗಿದೆ, ನಿಂಬ ಮಾತ್ರ ಪ್ರಮಾಣಕ್ಕೆ ನಿಂಬೇ ಹಣ್ಣು ಗಾತ್ರದಲ್ಲಿ ಒಂದೊಂದು ಮುತ್ತು, ಒಂದು ಮುತ್ತು ನಿಂಬೆ ಹಣ್ಣಷ್ಟಿದೆ ಅಂತದ್ದು ಹಾಕಿದ್ದಾರೆ. ನಮಗೆ ನೋಡ್ಲಿಕ್ಕೂ ಸಿಗಲ್ಲ ಅಲ್ವಾ, ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿರುತ್ತಂತೆ. ಅದಕ್ಕೆ ದೊಡ್ಡ ದೊಡ್ಡ ಮುತ್ತಿನ ಹಾರ ಹಾಕಿ ನೋಡುವೆನು, ದೊಡ್ಡಾಪುರದ ದ್ವಾರಕಿ ವಾಸ ಅಂತಾರೆ. ಆ ರೀತಿಯಾಗಿ ಏನು ಅದಕ್ಕೆ ಯಾವ ದೇವರು ಅಷ್ಟು ಹಾಕೊಂಡಿಲ್ಲ, ಈತ ಮಾತ್ರ ಅಷ್ಟು ಹಾಕೊಂಡಿದ್ದಾನೆ. ಅದಕ್ಕೆ ವಾಜರಾಜರು ಹೇಳ್ತಾರೆ, ಹೇಗ್ ನಿಂತೀಯಪ್ಪ ಇಷ್ಟೆಲ್ಲ ಹಾಕೊಂಡು, 24 ಗಂಟೆ ನಿಂತಿರಬೇಕು, ಹೇಗ್ ನಿಂತೀಯೋ ಅಂತ ಕೇಳ್ತಾರೆ. ನಂತರ ಅಂಗುಲಿಗಳಿಗೆ 10 ಅಂಗುಲಿಗಳಿಗೆ ಎಲ್ಲ ವಿಶೇಷವಾಗಿ ಆಭರಣಗಳು ಕೊಡ್ತಾ ಇದ್ದಾರೆ. ನಾಗಭೂಷಣ ಏನು ಶ್ರೀನಿವಾಸನ ಕಾಣುತ್ತೆ, ಎಲ್ಲಾ ಮಾವನೆ ಕೊಟ್ಟಿದ್ದು ಎಲ್ಲ ಹೇಳಿ ಕೊನೆಗೆ ಭೋಜನ ಪಾತ್ರಂ ಅಂತ. 60 ತೊಲೆ ಅಲ್ಲ, 600 ತೊಲೆ ಇರತಕ್ಕಂತಹ ಭೋಜನ ಪಾತ್ರ, ಬಹಳ ಭಾರದ್ದು, ಊಟ ಮಾಡ್ಲಿಕ್ಕೆ ಕೊಟ್ಟರಂತೆ. ನಂತರ ಚತುಷ್ಷಷ್ಟಿಂ ಅಂದರೆ 64 ಕಂಬಲಗಳು, ರತ್ನ ಕಂಬಲಗಳು ಕೊಡ್ತಾ ಇದ್ದಾರೆ. ಎಲ್ಲಾ ಕೊಟ್ಟು ನಂತರ ಕನ್ಯಾ ಪ್ರವರ ಹೇಳುತ್ತಾ ವಿಶೇಷವಾಗಿ ದಾನ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅತ್ರಿಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ, ಅತ್ರಿಗೋತ್ರದಲ್ಲಿ ಹುಟ್ಟಿರತಕ್ಕಂಥ ಸುವೀರನ ಪ್ರಪೌತ್ರಿ, ಸುಧರ್ಮನ ಪೌತ್ರಿ, ಆಕಾಶರಾಜನ ಪುತ್ರಿ, ಈಕೆಯನ್ನು ಅಂಗೀಕಾರ ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯರು ಹೆಣ್ಣಿನ ಕಡೆ ಪುರೋಹಿತರು ಗಂಡಿನ ಕಡೆ ವಚಿಷ್ಠರು ಹೇಳ್ತಾ ಇದ್ದಾರೆ. ಯಯಾತಿಯ ಪ್ರಪೌತ್ರ, ನಂತರ ಶೂರಶೀರನ ಪೌತ್ರ, ವಸುದೇವನ ಪುತ್ರ ವೆಂಕಟೇಶ, ವಶಿಷ್ಠ ಗೋತ್ರದವ, ನಿಮ್ಮ ಅತ್ರಿ ಕುಲೋತ್ಪನ್ನನಾಗಿರತಕ್ಕಂತಹ ಕನ್ಯಾಂ ಕನಕಭೂಷಿತಾಂ ಗೃಹೀಶ್ಯಾಮೋ ವಯಂ ರಾಜನ್ ಸವಪುತ್ರಿಂ ನೃಪೋತ್ತಮ, ಈ ರೀತಿಯಲ್ಲಿ ನಿಮ್ಮ ಮಗಳನ್ನು ನಾವು ಸ್ವೀಕಾರ ಮಾಡುತ್ತೇವೆ ಅಂತ ಕನ್ಯಾ ವರರ ಗೋತ್ರ ಪ್ರವರಗಳನ್ನ 3 ಸಲ ಉಚ್ಚಾರ ಮಾಡುತ್ತಾ ಇದ್ದಾರೆ. ನಂತರ ಹೇಳುತ್ತಾ ಇದ್ದಾರೆ ಆಕಾಶರಾಜ, ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ ಇತ್ಯುಕ್ತ ಪ್ರಕ್ಷಿಪದ್ರಾಜ ಧರಣ್ಯಾ ಸ್ವಾಪಿತಾಂ ತದ, ಕನ್ಯಾದಾನವನ್ನು ಮಾಡ್ತಾ ಇದ್ದಾರೆ. ದೇವರ ಕೈಯಲ್ಲಿ ಆಕೆಯ ಕೈಯನ್ನಿಟ್ಟು ಬಂಗಾರ ಸಹಿತವಾಗಿ ದಾನ ಮಾಡ್ತಾ ಇದ್ದಾರೆ. ಏನಲ್ಲ ಬಂಗಾರದ ಮಯವೇ ಆಗಿದೆ ಅಲ್ಲಿ. ನಂತರ ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತಿಯಿಂದ, ಆತನ ಬಲಗೈಯಲ್ಲಿ ಈತನ ಕೈ ಇಟ್ಟು ಕೊಡ್ತಾ ಇದ್ದಾರೆ. ನಂತರ ಎಲ್ಲ ಮುನಿಗಳ ಅಂಜಲಿಯಲ್ಲಿ ಮುತ್ತಿನ ಅಕ್ಷತೆಗಳು ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶ್ರೀನಿವಾಸನ ಮೇಲೆ ಕೈ ಹಿಡಿದ ಕೂಡಲೇ ಎಲ್ಲರೂ ಹಾಕ್ತಾ ಇದ್ದಾರೆ. ನಂತರ ಸಾವಿತ್ರಿ ಭವ ಕಲ್ಯಾಣಿ ಬಹುಪುತ್ರಪತಿ ಭವ, ಎಲ್ಲಾ ಸುವಾಸನೀಯರು ಆಕೆಗೆ ವಿಶೇಷವಾಗಿ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಮಾಂಗಲ್ಯಂ ಸೂತ್ರಬಂಧನಂ ಶ್ರೀನಿವಾಸನ ದೇವೇನ ಅಕಾರಯತ್ಸ ಪುರೋಹಿತ, ಪುರೋಹಿತರು ಸೂತ್ರಬಂಧನವನ್ನು ಮಾಡಿಸ್ತಾ ಇದ್ದಾರೆ. ಆ ಮಂಗಲ ಸೂತ್ರವನ್ನ ಪೂಜಾ ಮಾಡಿ ಬಬಂಧ ಪೂತಂ ಮಾಂಗಲ್ಯ ಸೂತ್ರಂ ಮಂತ್ರಾಭಿಮಂತ್ರಿತಂ ಕಂಠೇ ಪದ್ಮಾವತಿ ದೇವ್ಯಾಹ ಶ್ರೀನಿವಾಸೋ ಜಗತ್ಪತಿ. ಶ್ರೀನಿವಾಸ ಮಾಂಗಲ್ಯವನ್ನ ಕಟ್ತಾ ಇದ್ದಾನೆ. ಮಾಂಗಲ್ಯ ಶುಭಗೆ ಚಿರಂಜೀವ ಮಯಾ ಸಹ. ಮದುವೆಗೆ ಮೊದಲು ಬ್ರಹ್ಮಚಾರಿ ಬ್ರಹ್ಮಚಾರಿಣಿ ಅಂತ ಇವರು ಇಲ್ಲೇ ಇಲ್ಲ, ಅನಾದಿ ದಂಪತಿಗಳೇ. ಅದರಿಂದ ಇಬ್ಬರಿಗೂ ಮದುವೆ ಆಗಿದೆ. ವಿಜಯದಾಸರು ಹೇಳುತ್ತಾರೆ, ಭಕ್ತರಿಗಾಗಿ ಮದುವೆ ಹರುಬಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಶ್ರೀನಿವಾಸ ಮಾಂಗಲ್ಯ ಸೂತ್ರ ಕಟ್ಟಿದ ಮೇಲೆ ಮಧುಪರ್ಕ ಆಯಿತು, ನಂತರ ಕಂಕಣ ಬಂಧನ ಆಯಿತು. ನಮ್ಮಲ್ಲಿ ಕಂಕಣ ಬಂಧನ, ನಮ್ಮ ಮೊದಲು ಮಧುಪರ್ಕ, ಕಂಕಣ ಬಂಧನ, ನಂತರ ಮತ್ತು ಮಾಂಗಲ್ಯ ಸೂತ್ರಾದಿಗಳು ಹೋಗ್ತೇವೆ. ಅಲ್ಲಲ್ಲ, ನಂತರ ಕಂಕಣ ಬಂಧನ, ನಂತರ ಹೇಳ್ತಾ ಇದ್ದಾರೆ. ಮುನಿವಿಸ್ಸಹ ವಿದ್ವದ್ಭಿಹಿ ಲಾಜೈಹಿ ಹೋಮಂ ಪುರೋಹಿತ, ಲಾಜಾ ಹೋಮ ಮಾಡಿಸ್ತಾ ಇದ್ದಾರೆ. ವಿಶೇಷವಾಗಿ ಪದ್ಮಾವತಿ ದೇವಿಯ ಕೈಯಲ್ಲಿ ಹಾಕಿಸಿ ಅಲ್ಲಿ ಹಾಕಿಸ್ತಾ ಇದ್ದಾರೆ. ಯಜುಶಾಖಾ ಕ್ರಮೇಣೈವ, ಯಜುಶಾಖಾ ಕ್ರಮದಿಂದಲೇನೇ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ನಂತರ ಆ ಕಾಲದಲ್ಲಿ ಬ್ರಾಹ್ಮಣರಿಗೆಲ್ಲ ವಿಶೇಷವಾಗಿ ತಾಂಬೂಲಗಳನ್ನು ಕೊಡ್ತಾ ಇದ್ದಾರೆ. ಗವಾಂ ಕೋಟಿ ಸಹಸ್ರಾಣಿ, ಕೋಟಿ ಕೋಟಿ ಸಂಖ್ಯಾತವಾಗಿರತಕ್ಕಂಥ ಆಕಳು, ಆಮೇಲೆ ಕುದುರೆಗಳು, ವಸ್ತ್ರಗಳು ಎಲ್ಲವನ್ನ ಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಅನ್ನ ನಾನಾ ರೀತಿಯಾಗಿರತಕ್ಕಂಥ ಪರಮಾನ್ನ ಸಹೃದಂ ಸಕ್ಷೀರಂ ಶರ್ಕರ ಆಯುತಂ, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ಊಟ ಕೊಡಿಸ್ತಾ ಇದ್ದಾರೆ. ಶ್ರೀನಿವಾಸನಿಗೆ ಪದ್ಮಾವತಿಗೆ ಹರಿಭೂಮ ಹಾಕಿದರಂತೆ. ಹರಿಭೂಮ ಹೇಗಿರಬೇಕು ನಾವು ಕಲಿಬೇಕ್ರಿ, ಯಾಕಂದ್ರೆ ನೀವೆಲ್ಲ ಷೋಡಶಿ ಚತುರ್ದಶಿ ಎಲ್ಲ ಅನುಷ್ಠಾನಕ್ಕೆ ತರ್ತಾ ಇದ್ದೀರಲ್ಲ, ಚೆನ್ನಾಗಿ ಅನುಸಂಧಾನ ಮಾಡ್ತಾ ಇದ್ದೀರಲ್ಲ, ಮತ್ತೆ ಇದನ್ನೊಂದು ಅನುಸಂಧಾನಕ್ಕೆ ತರಬೇಕು. ನಿಮ್ ನಿಮ್ ಮನೆಗಳಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಮದುವೆ ಆಗ್ಬೇಕಾದವರು ಆದವರು ಎಲ್ಲ ತುಂಬಾ ಜನ ಇದ್ದಾರಲ್ವಾ, ಮಾಡಬೇಕಾದ ಕ್ರಮ ಇದು ಅಂತ ಹೇಳ್ತಾ ಇದ್ದಾರೆ. ರತ್ನಪೀಠೆ ಪ್ರತಿಷ್ಠಾಪ್ಯ ಭೋಜನಾರ್ಥಂ ವೃಷಾ ಕಪಿಂ ಪದ್ಮಾವತ್ಯಾದ ಸಹಿತಂ ಭೋಜನೇಚ ಪೃಥಕ್ ಸ್ಥಿತಂ. ದೇವರಿಗೂ ಆಕೆಗೂ ಬೇರೆ ಬೇರೆ ಎಲೆಗಳು ಹಾಕಿದ್ದಾರೆ, ಒಟ್ಟಿಗೆ ಎಲೆ ಇಲ್ಲ. ಗಂಡ ಹೆಂಡತಿಗೆ ಸೇರಿ ಒಟ್ಟಿಗೆ ಎಲೆಯಲ್ಲಿ ಪರಿಷೇಕ ಮಾಡಿ ಇವರದ್ದು ಏಂಜಲ್ ಅವರು, ಅವರ ಏಂಜಲ್ ಇವರು ತಿನ್ನೋದಿಲ್ಲ. ಯಾಕಂದ್ರೆ ವೈಶ್ವಾನರ ಯಜ್ಞ, ಏಂಜಲ್ ತಿನ್ನಬಾರದು. ವಿವಾಹ ಆಗಿದ್ದಕ್ಕೆ ಅಪಮೃತ್ಯು ಪರಿಹಾರ ಆಗಿ ಆಯುಷ್ಯ ಬೆಳೆಯುತ್ತೆ, ಆ ಬೆಳೆದ ಆಯುಷ್ಯ ಕತ್ತರಿಸಿ ಹೋಗೋದು ಹರಿಭೂಮದಲ್ಲಿ. ಆ ಏಂಜಲು ತಿಂದದ್ದಕ್ಕೆ ಆಯುಷ್ಯ ಕ್ಷೀಣ ಆಗ್ಬಿಡುತ್ತೆ, ಅದಕ್ಕೆ ಮಾಡಬಾರದು ಅಂತ ನಮ್ಮ ಪಯ್ಯಂತೆತ್ತರು ಬೈತಾ ಇದ್ರು. ನಾವು ಚಿಕ್ಕ ಚಿಕ್ಕ ಹುಡುಗರು, ನೀವಾದ್ರೂ ಮಾಡಿಕೊಡ್ರು, ಹಾಗೆ ಒಟ್ಟಿಗೆ ಊಟ ಮಾಡಬೇಡ್ರಿ ಅಂತ. ಇನ್ನ ಈ ಉತ್ತರ ಕರ್ನಾಟಕದಲ್ಲಿ ಇದ್ದಂತೆ ಸಂಪ್ರದಾಯ, ಅದೇನೋ ಸಂಪ್ರದಾಯ ಇದೆ. ಏನು ಒಂದು ಹತ್ತು ಎಲೆ ಈಚೆ ಹತ್ತು ಎಲೆ ಈಚೆ ಎಲ್ಲಾ ಊದಕ್ಕೆ ಹಾಕಿ ಎಲ್ಲಾರು ಸೇರಿ, ನಮ್ಮ ಕಡೆ ಈ ಆಂಧ್ರ ಕಡೆ ಎಲ್ಲ ಊಟ ಮಾಡ್ತಾ ಇರ್ತಾರೆ. ಆಂಧ್ರ ಕಡೆ ಈ ರೆಡ್ಡಿ ಜನಾಂಗ ಅಂತ ಇರ್ತಾರೆ, ರೆಡ್ಡಿ ಜನಾಂಗ ಅವರೆಲ್ಲ ಈ ಸಂತೆಗೆ ಬರ್ತಾರೆ. ನಾವೆಲ್ಲ ಹುಡುಗರು ನೋಡ್ತಾ ಇರೋದು ಏನ್ ಮಾಡ್ತಾರೆ ಅಂತ. ಊಟಕ್ಕೆ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ವಸ್ತ್ರ ಪಂಚೆ ಹಾಕ್ಬಿಡ್ತಾರೆ, ಆ ಪಂಚೆ ಮೇಲೆ ಈ ಎಲೆಗಳೆಲ್ಲ ಹಾಕ್ಬಿಟ್ಟು ಅನ್ನದ ರಾಶಿ ಹಾಕ್ತಾರೆ. ಅನ್ನದ ರಾಶಿ ಹಾಕಿ ಅದು ಒಬ್ಬರಲ್ಲ, ಬಂದವರೆಲ್ಲ ಕೊಡ್ತಾರೆ. ಎಲ್ಲ ಒಂದೇ ಊರಿಂದ ಬಂದವರು, ಅವರವರು ತಂದುಕೊಂಡ ಅನ್ನ ಕ್ಯಾರೇರಿ ಅಂತ ಅನ್ಕೊಂಡಿರ್ತಾರೆ, ಎಲ್ಲ ಸುರಿತಾರೆ. ಇವರು ತಂದ ಹುಳಿ, ಅವರು ತಂದ ತೋವೆ, ಎಲ್ಲ ಹಾಕ್ತಾರೆ. ಅದಕ್ಕೆ ಎಲ್ಲಾ ಸೇರಿಸಿ ಒಂದು ಮುದ್ದೆ ಮಾಡ್ತಾರೆ. ಅದನ್ನ ಮಾಡಿ ರೌಂಡ್ ಟೇಬಲ್ ಮೀಲ್ಸ್ ಹೇಗೆ ಎಲ್ಲರ ಸುತ್ತ ಕೊಡ್ತಾರೆ. ಒಂದಿಷ್ಟು ತಗೊಳ್ಳೋದು ತಿನ್ನೋದು ತಿನ್ನೋದು ಅಲ್ಲ. ಹೌದು, ಇವರು ಅಷ್ಟೇ, ನಮ್ಮವರು ಹಾಗಾಗಿದ್ದು ವಿಶೇಷ. ಆ ಮದುವೆ ಕಾಲಕ್ಕೆ ಕಾಂಪಿಟೇಷನ್ ಅಂತೆ. ಆ ಎಲೆ ಎಲ್ಲರಿಗೂ ಒಂದೇ ಎಲೆ, ಎಲ್ಲರ ಎಂಜಲು ಕನೆಕ್ಷನ್, ಅದು ಎಲ್ಲರ ಎಂಜಲು ಎಂಜಲು. ಅದಕ್ಕೆ ಅದರಲ್ಲಿ ಊಟ ಮಾಡಬೇಕು. ಆ ಎಲೆಗೆ ಊಟಕ್ಕೆ ನನ್ನ ತರೋದಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಎದ್ದು ಹೋಗೋರು ತುಂಬಾ ಜನ ಇರ್ತಾರಂತಲ್ಲಿ. ಪಾವನ ಆಯ್ತು ಜಗತ್ತು. ಅಸಲು ಆ ಹುಡುಗ ಹುಡುಗಿಯನ್ನೇ ಕೊಡಿಸಬಾರದು, ಇನ್ನು ಮಿಕ್ಕವರು ಸೇರಿ ಊಟ ಮಾಡೋದು, ಅದು ಅದು ಸಂಪ್ರದಾಯ ಅಂತ ಬಿಡ್ಲಿಕ್ಕಿಲ್ಲ ಅಂತ. ಈ ಸಂಪ್ರದಾಯಗಳೆಲ್ಲ ಮೂಢವಾಗಿ ಎಲ್ಲೋ ಬಂದಿವೆ, ಸುಮ್ಮನೆ ಮಾಡಬಾರದೆಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಯಾರಾದ್ರೂ ಮಾಡಿದ್ರ, ಒಬ್ಬರಾದ್ರೂ ನೋಡಿಸ್ತೀರಾ? ಹಾಗೆ ಮದುವೆ ಕಾಲಕ್ಕೆ ನಮಗೆ ಕಣ್ಣಿ ಕಾಣಿಸೋರು ಯಾರಾದ್ರೂ ಇದ್ದಾರಾ? ಹೆಂಡತಿ ಬಂದು ಹೇಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಇಬ್ಬರಿಗೆ ಬೇರೆ ಬೇರೆ ಎಲೆ ಹಾಕ್ಬೇಕು, ಅಡಿಗೆ ತಂದು ಅಲ್ಲಿ ಇಡಬೇಕು, ಹುಡುಗಿ ಗಂಡನಿಗೆ ಬಡಿಸ್ಬೇಕು, ಗಂಡನಿಗೆ ಬಡಿಸ್ಬೇಕು, ಗಂಡನ ಊಟ ಆದ. ಅದೇ ನೋಡಿ ಇಲ್ಲಿ, ನೀನು ಬಾಯಾಗಿಡು ನೀನು ಬಾಯಾಗಿಡು ಅಂತ ಹೇಳಿ ಇಬ್ಬರನ್ನ ಬಲವಂತ ಮಾಡೋರು ಪಕ್ಕದಲ್ಲಿ ಇರ್ತಾರಲ್ಲ, ಆ ತರ ಅಲ್ಲ ಅಲ್ಲಿ. ಆ ಹುಡುಗಿ ಹಾಕ್ಲಿಕ್ಕೆ ನಾಚಿಕೊಳ್ತಾ ಇರ್ತಾಳೆ, ಹುಡುಗ ಸಾಕು ಸಾಕು ಅಂತಾನೆ, ಪಕ್ಕಕ್ಕಿದ್ದವರು ಬಡಿಸು ಬಡಿಸು ಅಂತಾರೆ. ಈ ರೀತಿಯಾದ ಚೆನ್ನಾಗಿರುತ್ತೆ, ಅಲ್ಲೆಲ್ಲರೂ ಕೂಡ ಬಲವಂತ ಮಾಡ್ತಾ ಇರ್ತಾರೆ, ಹುಡುಗಿ ನಗ್ತಾ ಇರ್ತಾಳೆ, ಹುಡುಗನಿಗೂ ಇದು ದಾಕ್ಷಿಣ್ಯ, ಪಕ್ಕದವರು ಹಾಕು ಅಂತ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಆದ ಮೇಲೆ ಹುಡುಗನ ಎಲೆಯಲ್ಲಿ ಊಟ ಮಾಡಬೇಕು, ಹುಡುಗನದ್ದು ಊಟ ಆದ ಮೇಲೆ. ಅಥವಾ ಚೂರು ಅಮೆಂಡ್ಮೆಂಟ್ ಬಂತಲ್ಲಿ, ಅಲ್ಲೂ ಕೂಡ ಸರಿಯಪ್ಪ ಊಟ ಎಲೆ ಅಂದ್ರೆ ಮಜ್ಜಿಗೆ ಊಟ ಆದ್ಮೇಲೆ ಚಟ್ನಿ ಊಟ ಮಾಡು ಸರಿಯಾಗಲ್ಲ, ಆ ಟೇಸ್ಟ್ ಇರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡಿದ್ರು, ಪೂರ್ತಿ ಸ್ವಲ್ಪ ರಿಪೇರ್ ಏನ್ ಮಾಡಿದ್ರು ಅಂದ್ರೆ, ಈ ಹುಡುಗ ಊಟಕ್ಕೆ ಕೊಡುವವರಿಗೆ ಬಡಿಸಿ ಊಟಕ್ಕೆ ಕೂತು ಪ್ರಾಣಾಹುತಿ ತಗೊಂಡ ಮೇಲೆ ಆ ಅನ್ನ ಚೂರು ಆಕೆ ಎಲೆಗೆ ಹಾಕಿದರೆ ಆಕೆ ಊಟ ಮಾಡಬೇಕು ಪ್ರತ್ಯೇಕ. ಇಷ್ಟಾದ್ರೂ ಮಾಡಿ, ಮೊದಲನೇದೇ ಶ್ರೇಷ್ಠ, ಮೊದಲನೇದೇ ಶ್ರೇಷ್ಠ, ಎರಡನೇದು ಸ್ವಲ್ಪ ಅಮೆಂಡ್ಮೆಂಟ್ ಬಂತು, ಮೂರನೇದು ಘೋರ, ಯಾವುದು ಇಬ್ಬರಿಗೂ ಸೇರಿಸಿ ಹಾಕೋದು ಅತಿ ಘೋರವಾದದ್ದು, ಇನ್ನು ಅತ್ಯಂತ ಘೋರ ಎಲ್ಲರೂ ಸೇರಿ ಊಟ ಮಾಡೋದು, ಅದಕ್ಕೆ ಹಾಗೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಪರಿವೇಶಂ ತತಶ್ಚಕ್ರು ಸರ್ವೇಶಾಂತ ಪೃಥಕ್ ಪೃಥಕ್, ಬೇರೆ ಬೇರೆ ಎಲೆಯಲ್ಲಿ ಬಡಿಸಿದ್ರೆ ಎಲ್ಲರಿಗೂ, ಎಲ್ಲರಿಗೂ ಸೇರಿ ಒಂದೇ ಎಲೆ ಮಾಡಲಿಲ್ಲ ಅಲ್ಲ. ಅವಾಗ ಯಾರಂತಾರೆ, ಹೀಗೆ ಹೇಳೋದು ಚೆನ್ನಾಗಿದ್ರಿ, ಮಾಡೋದು ಯಾರು, ಆ ಕಾಲಕ್ಕೆ ಎಲ್ಲರೂ ಹಾಗೆ ಮಾಡಿಸ್ಕೊಂಡವ್ರೆ, ಮತ್ತು ಹೇಳೋ ಕಾಲಕ್ಕೆ ಅಂದ್ರೆ ನಾನೊಬ್ಬನು ಕೂತಿದ್ದೇನಲ್ಲ, ನಾನು ಪುರೋಹಿತನಾಗಿದ್ದೆ, ಪಯೋಂತೀರ್ಥ ನಮ್ಗೆ ಹೇಳ್ತಾರೆ, ನಮ್ಮ ಗುರುಗಳು ಅವ್ರು ಹೇಳ್ತಾ ಇದ್ರು ನೀನಾದ್ರೂ ಮಾಡೋ ಅಂತ ಬರ್ತಾ ಇದ್ರು. ಸರಿ, ಗುರುಗಳ ಮಾತು ಹಾಗೆ ಇಟ್ಟುಕೊಂಡು ಇಡೀ ವಿವಾಹ ಮಂಟಪದಲ್ಲಿ ಎಲ್ಲರೂ ವ್ಯತಿರೇಕಿಗಳೇ, ಅರಿವು ಹಾಕಲ್ಲಂತೆ, ಈ ತಿಂಬಲ್ಲಂತೆ, ಏನೋ ಏನೋ ಜೈಲಿಗೆ ಕಳಿಸಿದ್ರೆ ಹೇಗಿರುತ್ತಾ ಮಗು ನೋಡ್ತಾ ಇದ್ರು, ಎಲ್ಲರೂ ಕೂಡ ಏನು ಬೇಕಾದ್ರೂ ನೋಡಲಿ ಅಂತ ಇದೇ ಕ್ರಮದಲ್ಲಿ ಅವಳು ಬಡಿಸಿದ ಮೇಲೆ ಆಹುತಿ ತಗೊಂಡು ಅಲ್ಲಿ ಹಾಕಿ ಕೂಡಿಸಿದ್ದು. ಎಲ್ಲರಿಗೂ ವಿಚಿತ್ರ, ಇದೊಂದು ವಿಚಿತ್ರವಾದ ಹರಿಹೋಮ ಅಂತ, ಬಹಳ ಒಳ್ಳೇದಪ್ಪ ನಮ್ಮ ಸ್ವಾಮಿ ಹೇಳಿದಂತೆ ನಾವು ಮಾಡ್ತಾ ಇದ್ದೇವೆ ಅಂತ ಹಾಗೆ ಮಾಡಿದ್ದಾಯ್ತು. ಬೇಕಾದ್ರೆ ನಮ್ಮ ಫೋಟೋ ನೋಡಬಹುದು ಎಲ್ಲರೂ ಕೂಡ, ಅದೇ ತರ ಇದೆ. ಯಾಕೆಂದ್ರೆ ಅಲ್ಲ, ನೀವೊಬ್ಬರೇ ಅಂತಲ್ಲ, ಎಲ್ಲರೂ ನೀವೆಲ್ಲ ಮಾಡಬೇಕಾಗಿದ್ದದೆ. ಹುಡುಗ ಹುಡುಗಿ ಚೆನ್ನಾಗಿರಬೇಕು ಅಂತಂದ್ರೆ ಹೀಗೆ ಮಾಡಬೇಕು. 10 ಜನ ಶುರು ಮಾಡ್ರಿ, ಒಬ್ಬರು ಶುರು ಮಾಡ್ರಿ, ಎಲ್ಲರೂ ಶುರು ಮಾಡುತ್ತಾರೆ, ಹೌದೋ ಅಲ್ವೋ? 4 ಜನ ಶುರು ಮಾಡಿದ ಕೂಡಲೇ ಹೇ ಹೌದಂತ ಬೇಡ ಅಂತೇಳಿ ಸರಿಯಾಗಿ ಬರ್ತಾರೆ, ಪ್ರಮಾಣ ಇಲ್ಲಿ ಕೂತಿದೆ, ಹೌದಲ್ವೋ? ಬಹಳ ಇದೆ, ಹಾಗೆಲ್ಲ ಮಾಡಬಾರದು. ಅದಕ್ಕೆ ತಿಳ್ಕೊಂಡಿದ್ದೀರಲ್ಲ, ಇಂಪ್ಲಿಮೆಂಟೇಶನ್ ಬರಲಿ ಅಲ್ವಾ? ಮಾತ್ರ ಸಹ ಭೋಜನದಲ್ಲೂ ಕೂಡ ಇಲ್ಲ, ಹಾಗೂ ತಾಯಿಗೆ ಜೊತೆಗೆ ಬೇರೆ ಹಾಕಿದೆ, ಮಾತ್ರ ಸಹಭೋಜನ ಅಷ್ಟೇ. ತಾಯಿ ಜೊತೆಗೆ ಕೂತ್ಕೊಂಡು ಅಂದ್ರೆ ಕೊನೆ ಎಂಜಲ್ ತಿನ್ಬಹುದು ಅಂತ ಮಾಡ್ತಾರೆ, ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಬೇರೆ ಬೇರೆನೆ ಹಾಕ್ಬೇಕು ಅಲ್ಲ. ಇವು ಕೇಳಿದ ಮೇಲೆ ಎಲ್ಲಾದ್ರೂ ಅದು ನಡೆದರೆ, ಆಚಾರ ಹೀಗೆ ಮಾಡಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಪಡುವವರು ನಾನೊಬ್ಬ. ಸರಿ, ಭೋಜನ ಮಾಡಿದ್ರು, ನಂತರ ತುಂಬಾ ಚೆನ್ನಾಗಿತ್ತು. ಮಾರನೇ ದಿವಸ ಏನ್ ರೀ, 7 ದಿವಸದ ಮದುವೆ ಅದು, ಒಂದ್ ದಿವಸ ಅಲ್ಲ, ಏನು 10 ಗಂಟೆಗೆ ಇಬ್ರು ಬಂದ್ರು, ಹಾ 2 ಗಂಟೆಗೆ ಇಬ್ಬರು ಹೊರಟೋದ್ರು ಅಂತ ಇಲ್ಲ, 2:30 ಇನ್ನೊಬ್ರು ಇರ್ತಾರೆ, ಅವ್ರ ಕೂತಿದ್ರೆ ಹೇಳ್ತಾ ಇರ್ತಾನೆ ಪ್ಲೀಸ್ ಖಾಲಿ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗಲ್ಲ, 7 ದಿವಸ ಇದೆ, ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಉಚ್ಚಿಷ್ಟ ಪತ್ರಜಾಲಂಚ ಪುಷ್ಕರ ಅನ್ನಾದಿ ಸಂಯುತಂ, ಹೊರಗೆ ಬಿಸಾಡಿದಂತಹ ಅನ್ನದ ಆ ಎಲೆಗಳ ರಾಶಿ, ಅನ್ನ ಏನು ಬರೀ ಎಲೆಗಳು ಹಾಕಿಲ್ಲಂತೆ, ಅದರಲ್ಲಿ ಎಲೆ ಎತ್ತಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಅನ್ನ ಇತ್ತಂತೆ, ಅಷ್ಟು ಚೆಲ್ಲಿದ್ದಾರೆ. ಅಲ್ಲ, ಚೆಲ್ಲಬೇಕಾ? ಚೆಲ್ರಿ ಅಂತ ಹಾಕ್ಬೇಕಂತೆ, ಯಾಕೆಂದ್ರೆ ಹೊರಗೆ ಕೂತಿರ್ತಾರೆ ತಿನ್ನುವವರು, ಅವರಿಗೆ ಬೇಕಂತೆ. ಅದು ಹೇಳ್ತಾರೆ 2 ನಿಯಮಗಳು, ಗೃಹಸ್ಥರಾದವರು ಎಲೆ ಖಾಲಿ ಇರಬಾರದು, ಯತಿಗಳಾದವರು ಯತೆಯಲ್ಲಿ ಎಲೆಯಲ್ಲಿ ಒಂದು ಅಗಳು ಉಳಿಸಬಾರದು, ಇದು ಅಲ್ಲಿ ನಿಯಮ. ಆ ರೀತಿಯಲ್ಲಿ ವಿಶೇಷವಾಗಿ ಚೆನ್ನಾಗಿ ಆಯಿತು ಅಂತ ಹೇಳುತ್ತಾರೆ. ದಿನಾಗ್ಲೂ ಕೂಡ ಅನ್ಯೋನ್ಯ ಮಜ್ಜನ ನೀರನ್ನ ಎಲ್ಲರ ಮೇಲೆ ವಸಂತೋತ್ಸವ ಮಾಡುತ್ತಾ ಇದ್ದಾರೆ. ನಂತರ ವಿಶೇಷವಾಗಿ 5ನೇ ದಿವಸದಲ್ಲಿ ಕೃತ್ವ ನಾಟಬಲಿ ಅಂತ ನಾಗಬಲಿಯನ್ನ ಮಾಡುತ್ತಾ ಇದ್ದಾರೆ. 4 ಕಲಶ ಇಟ್ಟು ವಿಶೇಷವಾಗಿ ದೀಪಗಳನ್ನು ಇಟ್ಟು ಬಹಳ ಚೆನ್ನಾಗಿ ಮಾಡಿದ್ರಂತೆ. ಅಲ್ಲ, ನಮ್ಮಲ್ಲಿ ನಾಕಬಲಿ ಮಾಡುತ್ತಾರೆ, ಮದುವೆ ಆಗೋವರಿಗೆ ಅಲ್ಲಿ ಮದುವೆ ತಾಳಿ ಕಟ್ಟಿದ ಕೂಡಲೇ ಪುರೋಹಿತರನ್ನು ಹಿಡಿಸ್ಕೊಂಬ ನಾತನೇ ಇರಲ್ಲ, ಅವ್ರು ಕೇಳ್ಕೊಂತ ಇರ್ತಾರೆ ಸ್ವಲ್ಪ ಇರಪ್ಪ ಅಂತ. ಇಲ್ಲೇ ಇಲ್ಲ, ಆ ಗಿಫ್ಟ್ಗಳು ಕೊಡೋದರಲ್ಲೇ ಅರ್ಧ ಕಾಲ ಕಳೆದು ಹೋಗುತ್ತೆ. ನಂತರ ನಾಕಬಲಿ ಅಂದ್ರೆ ಕಲಶವೇ ಇರಲ್ಲ, ಯಾವುದೂ ಇರಲ್ಲ, ಅಲ್ಲಿ ಕಾಫಿ ಕುಡಿಯುವ ಲೋಟನೇ ತಗೊಂಡು ಬಂದು ಇಡ್ತಾರೆ, 4 ಲೋಟ ಇಟ್ಟು. ಅದಕ್ಕೆ ಹೌದು ಏನಮ್ಮ ಸುಳ್ಳು ಹೇಳಿದನ? ಇನ್ನು ಆಚಾರ ಸ್ವಲ್ಪ ರಿಪೇರ್ ಮಾಡ್ತಾರೆ, ಈ ಲೋಟ ಬೇಡ ಪ್ಲಾಸ್ಟಿಕ್ ಲೋಟ ಸರಿ ಅದು ಬ್ರಷ್ ಆಗಿರುತ್ತೆ, ಅದು ಅಂತ ಆ ಲೋಟ ಇಟ್ಟು ನಡೀತಾ ಇದೆಯಮ್ಮ, ನಾನು ನೋಡ್ತಾ ಇದ್ದೀನಲ್ಲ, ಇದೇ ಬೆಳ್ಳಿ ಲೋಟ ಅಂತ ಅನುಸಂಧಾನ ಮಾಡಿಕೊಳ್ಳಿ. ಪುರೋಹಿತರು ಅಡ್ಜಸ್ಟ್ ಆಗ್ತಾರೆ, ಏನ್ ಮಾಡಬೇಕು, ಅವರು ಊಟಕ್ಕೆ ಹೋಗ್ಬೇಕು, ಇವ್ರು ಬಿಡಲ್ಲ, ಇವರೆಲ್ಲ ಪ್ರಾರ ಮಾಡಿದವರು, ಅವ್ರು ಬೆಳಗಿನ ಉಪವಾಸ ಇರ್ತಾರೆ, ಅವ್ರು ಹಿಡ್ಕೊಂಬ ನಾತ ಇರಲ್ಲ, ಈ ರೀತಿ ಆಗಿರುತ್ತೆ. ಸರಿ, ನಾಕಬಲಿಯನ್ನು ಮಾಡಿ ಚೆನ್ನಾಗಿ ಮಾಡಿಸ್ತಾ ಇದ್ದಾರಂತೆ. ನಂತರ ಆಕೆಯ ಒಪ್ಪಿಸಿಕೊಳ್ಳುವ ಕಾರ್ಯಕ್ರಮ ಆಗ್ತಾ ಇದೆ. ಪದ್ಮಾವತಿ ದೇವಿಯ ನಾಭಿಯನ್ನ ಕ್ಷೀರದಲ್ಲಿ ಪೂಜಾ ಮಾಡಿ, ಶ್ರೀನಿವಾಸನ ನಾಭಿಯನ್ನು ಕೂಡ ವಿಶೇಷವಾಗಿ, ಮಹಾಲಕ್ಷ್ಮಿ ದೇವಿಯ ನಾಭಿ ಎಲ್ಲವನ್ನು ಕೂಡ ಸದೃತ ಕ್ಷೀರ ಸೇಚನ ತುಪ್ಪ ಸಹಿತ ಹಾಲಿನಿಂದ ಮುಟ್ಟಿಸಿ ನಂತರ ಆಕೆಯನ್ನ ಒಪ್ಪಿಸ್ತಾ ಇದ್ದಾರೆ ಶ್ರೀನಿವಾಸನಿಗೆ. ಎಲ್ಲರೂ ಅಳತಾ ಇದ್ದಾರಂತೆ. ಶ್ರೀನಿವಾಸನೂ ಅತ್ತ. ಯಾಕಪ್ಪ ನೀನ್ಯಾಕೆ ಅಳತಾ ಇದೀಯ ಅಂದ್ರೆ, ಹೇಳ್ತಾರೆ ನನ್ನ ತಂಗಿಯ ಮದುವೆ ನೆನಪಾಯಿತು, ಅದಕ್ಕೆ ನಾನು ಅತ್ತೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಅವನಿಗಳು ಎಲ್ಲಿ ಬಂತು? ನಂತರ ಶ್ರೀನಿವಾಸ ವಿಶೇಷವಾಗಿ ಇವೆಲ್ಲ ಹೇಳಿದ ಮೇಲೆ ಅವ್ರು ಹೇಳ್ತಾರೆ, ಸ್ವಾಮಿ ನಿನಗೆ ಕೊಟ್ಟು ನೀನು ಚೆನ್ನಾಗಿ ನೋಡಿಕೋ ಅಂತ ಹೇಳಲಿಕ್ಕೆ ನಮಗಲ್ಲಯ್ಯ, ಎಲ್ಲ ಜಗತ್ತನ್ನು ನೋಡಿಕೊಳ್ಳೋ ನಾಥ ನೀನು, ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ಕೊನೆಗೆ ಶ್ರೀನಿವಾಸ ಹೊರಡತಾ ಇದ್ದಾನೆ. ನಾನು ಹೊರಡುತ್ತೇನೆ ಅಂತ ಹೇಳಿದಾಗ ಆಕಾಶರಾಜ ಕೇಳ್ತಾ ಇದ್ದಾನೆ, ಒಂದು ತಿಂಗಳಾದರೂ ಇರಬಹುದಲ್ವೇ? ಅದಕ್ಕೆ ಹೇಳ್ತಾರೆ, ಮಾವನ ಮನೆಯಲ್ಲಿ ಅಳಿಯ ಹೆಚ್ಚು ದಿವಸ ಇರಬಾರದು ಅಂತ ನಿಯಮ ಇದೆಂತೆ. ಯಾಕೆ? ಬೆಲೆ ಕಡಿಮೆ ಆಗುತ್ತೆ ಅಂತ. ಮೊದಲನೇ ದಿವಸ ಮೃಷ್ಟಾನ್ನ ಭೋಜನ, ಎರಡನೇ ದಿವಸ ಐಟಮ್ಸ್ ಕಡಿಮೆ ಆಗ್ತಾ 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 ಬರುತ್ತೆ ಅಂತ. ಅದಕ್ಕೆ ಮಾವನ ಮನೆಯಲ್ಲಿ ಒಂದು ದಿವಸಕ್ಕಂತ ಹೆಚ್ಚಿರಬಾರದು ಅಂತ ನಿಯಮ ಹೇಳುತ್ತಾರೆ. ಆ ರೀತಿಯಲ್ಲಿ ಶ್ರೀನಿವಾಸ, 7 ದಿವಸ ಆಯಿತು, ನಾನು ಹೊರಡುತ್ತೇನೆ. ಯಾಕಪ್ಪ ಅಂತ ಹೇಳಿ ಹೇಳ್ತಾನೆ, ನನಗೆ ಕಾರ್ಯಸ್ಥ ಮಹತೀಶ್ವರ, ಆ ಬೆಟ್ಟದ ಮೇಲೆ ತುಂಬಾ ಕಾರ್ಯ ಇದೆ, ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ. ನಂತರ ತಸ್ಮಾದ ಆಜ್ಞಾಂ ಮೇ ದೇಹಿ ರಾಜನ್ ಸ್ಯಾತ್ ಕೃಪಾಮಯ, ನಿನ್ನ ಕೃಪೆ ಇರಲಿ ಅಂತ ರಾಜನ ಕೇಳ್ತಾ ಇದ್ದಾನೆ. ರಾಜ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಏನು ಬೇಕಯ್ಯ ಅಂತ ದೇವ ಕೇಳಿದಾಗ, ಭಕ್ತಿಂ ದೇಹಿ ಅಚರಾಮ್ ಕೃಷ್ಣ ಸಕುಟುಂಬಸ್ಯ ನೇನಘ, ನನಗೆ ಕುಟುಂಬ ಸಹಿತವಾಗಿ ನಿನ್ನಲ್ಲಿ ಅಚಂಚಲವಾದ ಭಕ್ತಿಯನ್ನು ಕೊಡಯ್ಯ ಅಂತ ಕೇಳಿದರೆ, ಸಾಯುಜ್ಯ ಮೋಕ್ಷವನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ನಂತರ ಶಾರಕನಿಗೆ ತನ್ನ ಶಾರಕಸ್ಥದೋ ವಸ್ತ್ರಂ ಸಾಂಗಸ್ಥಂ ಮಧುಸೂದನ, ತನ್ನ ಮೇಮೇಲಿರತಕ್ಕಂತಹ ವಸ್ತ್ರವನ್ನ ಆ ಮೈದುನನಿಗೆ ಕೊಡತಾ ಇದ್ದಾರೆ, ಚಂದ್ರನಿಗೆ ಕೊಡತಾ ಇದ್ದಾರೆ. ಚಂದ್ರಾಂಶ ವಸುದಾನ, ಸ್ವಾಮಿ ವಸ್ತ್ರ ಕೊಟ್ಟದ್ದು 2 ಸಲ, ಒಂದು ವಸುದಾನನಿಗೆ ಕೊಟ್ಟದ್ದು, ಎರಡನೆಯದು 12 ವರ್ಷ ಪೂಜಾ ಮಾಡಿದ ಮೇಲೆ ವ್ಯಾಸರಾಜರಿಗೆ ಒರೆದು ಕೊಟ್ಟದ್ದು ವಸ್ತ್ರ. ಈಗಲೂ ಹೊಸಲೆ ವ್ಯಾಸರಾಜ ಮಠದಲ್ಲಿ ದ್ವಾದಶಿ ಕಾಲ ದರ್ಬಾರಿನಲ್ಲಿ ಆ ಶಲ್ಲ ಹೊದಿದ್ದಾರೆ. ಶ್ರೀನಿವಾಸ ಕೊಟ್ಟ, ಪ್ರತ್ಯಕ್ಷ ಕೊಟ್ಟ ಶಲ್ಲ ಹೊದಿದ್ದಾರೆ ಅವರು. ಆ ರೀತಿಯಾಗಿ ನಂತರ ಅವರೆಲ್ಲರೂ ಕೂಡ ವಿಶೇಷ ಏನು ಕೊಟ್ರು ಅಂತ ಹೇಳ್ತಾರೆ, ಏನೂ ಬೇಡದ ಸ್ವಾಮಿಗೆ ಎಲ್ಲ ಕೊಟ್ಟರಂತೆ. ಅಂದ್ರೆ ಏನೂ ದೇವರಿಗೆ ಬೇಕಾಗಿಲ್ಲ ಅಂತ ತಿಳಿದು ಎಲ್ಲ ಕೊಡಬೇಕಂತೆ. ಏನು ಕೊನೆಗೆ ಕಟ್ಟಿಗೆಗಳನ್ನು ಕೂಡ ಕೊಟ್ಟಿದ್ದಾರೆ, ಅಡಿಗೆ ಮಾಡಲಿಕ್ಕೆ ಕಟ್ಟಿಗೆ, ಊಟ ಮಾಡಲಿಕ್ಕೆ ಪತ್ರಗಳು ಎಲ್ಲಾ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ನಂತರ ಶ್ರೀನಿವಾಸ ಹೇಳ್ತಾನೆ, ತುಂಬಾ ದೂರ ಹೋಗ್ಬೇಕು ನಾನು, ನೀವು ಯಾಕೆ ಬರ್ತೀರಾ, ಇನ್ನು ಸಾಕು, ದಾತವ್ಯಂ ಕಿಂ ನೃಪಶ್ರೇಷ್ಠ ದೌಪತ್ಯಸ್ಯ ಮೇನಘ, ಸರಿ ಹೆಣ್ಣನ್ನು ಕೊಟ್ಟಿದ್ದೀರಾ, ಮತ್ತೆ ಇವೆಲ್ಲ ಯಾಕೆ ಕೊಡಬೇಕು ನನಗೆ, ಇವೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾನೆ ಸ್ವಾಮಿ. ಯಾಕೆ ಅಂದ್ರೆ ಕೊಟ್ಟದ್ದನ್ನು ಬಿಡಲ್ಲಂತೆ, ಕೊಟ್ಟದ್ದನ್ನು ಬಿಡಲ್ಲ. ಯಾರೋ ಒಬ್ಬರು ಹೇಳಿದ್ರು, ನಾನು 2 ಬ್ಯಾಗ್ ಕೊಟ್ಟಿದ್ರೆ ಇಲ್ಲಿಗೆ ಹೋದ್ರೆ ಅದು ಹೇಗಿಟ್ಕೋಬೇಕಾ ಅಂತ ನೋಡ್ತಾ ಇದ್ದೆ ಆ ಸ್ಕೂಟಿಯಲ್ಲಿ. ಅಪ್ಪ ಇಷ್ಟೆಲ್ಲ ಕೊಟ್ಬಿಟ್ಟಲ್ಲ, ಒಂದು ಎಲ್ಲಿ ಕರೀತಾರೆ ಪಾಪ, ತುಳಸಿ ಗಿಡ ಅದು ಇದು ಎಲ್ಲ ಕೊಟ್ರೆ ಎಲ್ಲಿಟ್ಕೋಬೇಕು ಅರ್ಥ ಆಗಲ್ಲ, ನೋಡ್ತಾ ಇದ್ದೆ ಎಲ್ಲಿಡ್ಬೇಕು ಅಂತ. ಇನ್ನೊಬ್ರು ಆತವ್ರು ಎಲ್ಲ ಸೆಟ್ ಮಾಡಿ ತಗೊಂಡು ಹೋಗ್ತಾ ಇದ್ರು, ಯಾವುದು ಆ ಬೈಕಲ್ಲೇ. ನಾ ಅಂದೆ, ಹೇಗ್ ತಗೊಂಡು ಹೋಗ್ತೀರಾ, ಕೊಡಬೇಕಷ್ಟೇ ಹೊರತು ಆನೆ ಮರಿಯನ್ನಾದ್ರೂ ಭದ್ರವಾಗಿ ತಗೊಂಡು ಹೋಗ್ತೇನೆ ಅಂದ್ರು. ನಂಗೆ ಹಾಗೆ ಟ್ರೈನಿಂಗ್ ಆಗಿದೆ, ನಾನು ತಗೊಂಡು ಹೋಗ್ತೇನೆ ಅಂದ್ರು. ಆತರ ಶ್ರೀನಿವಾಸ ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ನಂತರ ಶ್ರೀನಿವಾಸ ಗರುಡಾರೂಢನಾಗಿ ಹೊರಡತಾ ಇದ್ದಾನೆ, ಅಗಸ್ತ್ರಾಶ್ರಮಕ್ಕೆ ಬರ್ತಾ ಇದ್ದಾನೆ. 6 ತಿಂಗಳು ಕಾಲ ಬೆಟ್ಟ ಏರಬಾರದು ಎಂಬ ದೀಕ್ಷ, ಅದಕ್ಕೆ ಅಲ್ಲೇ ಇದ್ದಾನೆ ಶ್ರೀನಿವಾಸ. ಎಲ್ಲರ ದೇವತೆಗಳನ್ನ ಕಳಿಸಿಕೊಡ್ತಾ ಇದ್ದಾರೆ, ಎಲ್ಲರೂ ಬಿಡಲಾರದೆ ಬಿಡಲಾರದೆ ಬಿಟ್ಟು ಹೋಗ್ತಾ ಇದ್ದಾರೆ. ಅವ ಮತ್ತೂ ಸಿಗಲ್ಲ, ಈ ತರ ಸಿಗ್ತಾನೇನು ಸ್ವಾಮಿ, ಸಿಗೋದಿಲ್ಲ ಅಂತ ಎಲ್ಲ ನೋಡಿ ಹೊರಟು ಹೋಗ್ತಾ ಇದ್ದಾರೆ. ನಂತರ ವಿವಾಹ ಅಧ್ಯಾಯದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ವಿವಾಹಾಧ್ಯಾಯ ಮಹಿಮಾಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷ್ಯೇ ಶೃಣು ರಾಜನ್ ಸವಿಸ್ತರಂ. ನಿಮ್ಗೆಲ್ಲ ಬಂದ ಚೆಕ್ ಬಂದಿದೆ, ನೀವೆಲ್ಲ ಕೇಳಿದ್ದೀರಲ್ಲ, ನೀವು ಏನು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕೋಟಿ ಕನ್ಯಾ ಪ್ರಧಾನಾಚ ಒಂದು ಕನ್ಯಾ ಪ್ರದಾನ ಮಾಡಿದರೇನೆ ಬಹಳ ಅಪೂರ್ವವಾದ ಫಲ ಬರುತ್ತೆ. ಕೋಟಿ ಕನ್ಯಾ ಪ್ರದಾನ ಮಾಡಿದ ಫಲ ಯಾವತ್ ಭೂಮಿ ಪ್ರದಾನತಃ. ಬೆಂಗಳೂರಲ್ಲಿ ಒಂದು ಸೈಟ್ ಕೊಡೋದೇ ಕಷ್ಟ, ತಗೊಳ್ಳೋದೇ ಕಷ್ಟ, ಕೊಡ್ಲಿಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಕೋಟ್ಯಂತರ ರೂಪಾಯಿ ಇರುತ್ತೆ ಅಂತ ಅದು ಭೂಮಿ ಎಲ್ಲ ದಾನ ಮಾಡಿದ್ರೆ ಫಲ. ಇನ್ನ ಇದು ಶ್ರವಣಾತ್ ಲಭತೆ. ಇನ್ನ ಏ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯ ಉತ್ಸವೋ ಭವೇದ್ರಾನನ್ ವೆಂಕಟೇಶ ಪ್ರಸಾದತಃ ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಮನೆಯಲ್ಲಿ ಈ ವೆಂಕಟೇಶ ಕಲ್ಯಾಣವನ್ನ ಪಠನ ಮಾಡಿಸಿ ಕಲ್ಯಾಣ ಮಾಡುತ್ತಾರೋ, ಇದು ಕಲ್ಯಾಣ ಭಗವಂತನದ್ದು, ಅವರಿಗೆ ವಿಶೇಷವಾಗಿ ಅವರಿಗೆ ಉತ್ಸವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಸುನಿಯಾತ್ ಶ್ರಾವಯದ್ವಾಪಿ ಸರ್ವಾಭಿಷ್ಟಮ ವಾಪ್ನಿಯಾತ್, ಯಾರು ಕೇಳುತ್ತಾರೋ ಯಾರು ಹೇಳುತ್ತಾರೋ ಅವರೆಲ್ಲವೂ ಕೂಡ ವಿಶೇಷವಾಗಿ ಸರ್ವೇಶಾಂ ಮಂಗಲಪ್ರದಂ ಶುಭದಂ ಶೃಣ್ವತಾಂ ರಾಜನ್. ಆದ್ದರಿಂದ ವಿಶೇಷವಾಗಿರತಕ್ಕಂತಹ ಶ್ರೀನಿವಾಸ ಕಲ್ಯಾಣ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀ ವೆಂಕಟೇಶ ಕಲ್ಯಾಣ ಮಹೋತ್ಸವ ವರ್ಣನ ನಾಮ ದ್ವಾದಶೋಧ್ಯಾಯ ಅಂತ 12ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ದಾರೆ. ತುಂಬಾ ಇದೆ, ಇಷ್ಟರಿಗೆ ವಿವಾಹಕ್ಕೆ ಮುಗಿಸ್ತಾ ಇದ್ದಾರೆ. ಆದಿತ್ಯ ಪುರಾಣ ಅಂತರ್ಗತ ಶ್ರೀನಿವಾಸ ಮಹಾತ್ಮ್ಯ ಶ್ರೀನಿವಾಸ ಕಲ್ಯಾಣದ್ದು ಬಹಳ ಚೆನ್ನಾಗಿದೆ. ಅದು ಕೇಳಲೇಬೇಕಾಗಿರತಕ್ಕಂಥ ಅರ್ಥಗಳು ತಿಳ್ಕೋಬೇಕು, ಬಹಳ ಅಪರೂಪವಾಗಿರತಕ್ಕಂಥ ಇದರಲ್ಲೂ ತುಂಬಾ ಇದೆ. ಇಷ್ಟಲ್ಲದೆ ಒಂದು 15 ಪುರಾಣಗಳಲ್ಲಿ ಶ್ರೀನಿವಾಸನ ಮಹಾತ್ಮ್ಯ ಒಬ್ಬರು ಸಂಗ್ರಹ ಮಾಡಿದ್ದಾರೆ. ಆ ಒಂದು ಇದೆ, ಅದೂ ಒಂಥರ ಕೇಳಬೇಕು ಜೀವನದಲ್ಲಿ, ಬಹಳ ಚೆನ್ನಾಗಿದೆ. ಇಷ್ಟಲ್ಲದೆ ಬೆಟ್ಟದ ಮಹಾತ್ಮ್ಯ ಕೇಳಬೇಕು. ಶ್ರೀನಿವಾಸ ವೆಂಕಟಾಚಲ ಮಹಾತ್ಮ್ಯವೇ ಬಹಳ ದೊಡ್ಡದು, ಬಹಳ ಚೆನ್ನಾಗಿದೆ, ವಿಸ್ತಾರವಾಗಿದೆ. ಅದೆಲ್ಲವನ್ನ ಕೇಳೋ ಭಾಗ್ಯ ನಮಗೆಲ್ಲ ಬರಲಿ. ದಂಪತಿಗಳು ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿಸಿದ್ದಾರೆ, ಅವರಿಗೆ ವಿಶೇಷವಾದ ಅವರ ಇಚ್ಛಾ ಏನು ಅನುಷ್ಠಾನ ಮಾಡಬೇಕು ಅಂತ. ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ವಿಶೇಷವಾಗಿರತಕ್ಕಂತಹ ಅನುಷ್ಠಾನವನ್ನು ಕೊಡಲಿ. ನಿಮಗೆಲ್ಲರಿಗೂ ಕೂಡ, ಕೇಳಿದವರಿಗೆ, ಅವರು ನಾನು ಇದ್ರೆ ಸಾಲದು, ಕೇಳೋರೆಲ್ಲ ಬೇಕಲ್ಲ. ಕೇಳೋರು ಎದ್ದು ಕೂತು ಕೇಳಬೇಕು, ನಿದ್ದೆ ಮಾಡಿರಬಾರದು ಅಲ್ವಾ. ಇಲ್ಲಿ ನಿದ್ದೆ ಎಂಬುದು ಪ್ರಶ್ನೆಯೇ ಇಲ್ಲ, ಎಲ್ಲರೂ ಎಚ್ಚರದಲ್ಲಿರ್ತಾರೆ, ಕಟ್ಟೆಚ್ಚರದಲ್ಲಿ. ಬೆಂಗಳೂರಲ್ಲಿ ಬಹಳ ಚೆನ್ನಾಗಿದೆ. ಆದ್ದರಿಂದ ನಿಮಗೆಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು, ಅರಣ್ಯಕಾಚಾರ್ಯರು ಹೇಳಿಕೊಟ್ಟಂತಹ ಆ ಗ್ರಂಥಗಳ ವಿಶೇಷವಾದ ಪ್ರಮೇಯಗಳ ಅನುಷ್ಠಾನ ಜೀವನದಲ್ಲಿ ಬಂದು ಉದ್ಧಾರ ಆಗುವ ಮಾರ್ಗ ಎಲ್ಲರಿಗೂ ಆಗಲಿ. ನಮ್ಮಲ್ಲಿ ಶ್ರೀಕೃಷ್ಣ ಅರ್ಪಣೆ.